ಸರ್ವೇಂದ್ರರುದ್ರಾದಿದೇವತಾನಾಂಶಯೋಗಿ ಚ ನಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶೈಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಅದ್ಭಾಯ ಚ ನಮೋ ನಮಃ. ದಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ನಿಗೃಂಥತಿ. ವಾಣಿಜೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯ ಶ್ರೀಮದಾಚಾರ್ಯ ಭಾವದ. ಹರಾಯ ಭಜಕಾನಿಷ್ಠಹರಾಯ ಪುರವೈರಿರಿ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾತ್ಯಾ ಸುರಾವೋಹಂ ವೀರೇ ಚೇತೋ ಶ್ರೀಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀವದ್ಭಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಪಾರೀಯಃ ಮುನಿತ್ರಯಮುದಾಶ್ರಿತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣದೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾ ಪೂರ್ಣಗೋಢಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಸೀಕ್ರೆಟ್ ಆಫ್ ಎನ್ ಅಚೀವರ್, ಒಬ್ಬ ಯಶಸ್ಸಿನ ಮೂಲಭೂತ ಸೂತ್ರಗಳು ಅನ್ನೋ ಅರ್ಥದ ವಿಚಾರದಲ್ಲಿ ಕಾರ್ಯಕ್ರಮ ಇದೆ. ಯಶಸ್ಸನ್ನು ಗಳಿಸೋದು ಹೇಗೆ, ಯಶಸ್ಸಿನ ರೂಪುರೇಖೆಗಳೇನು, ಯಶಸ್ವಿಯಾದ ಸಾಧಕನ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳೇನು, ಅದರ ಫಲಶ್ರುತಿ ಏನು ಮೊದಲಾದ ಅನೇಕ ವಿಚಾರಗಳನ್ನು ಇವತ್ತು ಅತ್ಯಂತ ಸಂಕ್ಷಿಪ್ತವಾಗಿ ಶ್ರೀಮನ್ ಮಧ್ವಾಚಾರ್ಯರು ಪ್ರದರ್ಶನ ಮಾಡಿರ್ತಕ್ಕಂಥ ರೀತಿಯಲ್ಲಿ ನೋಡಿಕೊಂಡಿರೋದು. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳು ಹೊಸ್ತಲ್ಲ, ಎಷ್ಟೋ ಕಡೆಗೆ ಕಾರ್ಯಕ್ರಮ ಆಗ್ತಾನೇ ಇರುತ್ತೆ. ಇವತ್ತು ಯಶಸ್ಸಿನ ಸೂತ್ರಗಳ ಬಗ್ಗೆ, ಯಶಸ್ಸನ್ನು ಸಾಧಿಸೋ ಬಗ್ಗೆ ಈ ಅನೇಕ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಆದರೆ ಇಲ್ಲಿ ಕಾರ್ಯಕ್ರಮಕ್ಕೆ ವ್ಯತ್ಯಾಸ ಅಂತ ಕೇಳಿದರೆ ಅದು ಲೌಕಿಕದ ಹಿನ್ನೆಲೆ ಯಶಸ್ಸಿನ ಸೂತ್ರಗಳಷ್ಟೇ. ಇದು ಲೌಕಿಕದ ಯಶಸ್ಸು ಅಂದರೆ ಪೂರ್ಣ ಯಶಸ್ಸಲ್ಲ, ಸಮಗ್ರವಾಗಿ ಸಮಗ್ರ ಯಶಸ್ಸಿನ ಪರಿಕಲ್ಪನೆ ಅನ್ನೋದು ಮೊದಲನೇ ವ್ಯತ್ಯಾಸ. ಮತ್ತು ಅದೆಲ್ಲ ಇತ್ತೀಚಿನ ಕೆಲವು ಜನಗಳ ಪರಿಕಲ್ಪನೆಯನ್ನಷ್ಟೇ ಹೇಳೋರ ಉದ್ದೇಶವಾಗಿರುತ್ತೆ ಹೊರತು ಬೇರೆಯಲ್ಲ. ಇಲ್ಲಿದು ಹಾಗಲ್ಲ. ಶಾಸ್ತ್ರೀಯ ಹಿನ್ನೆಲೆಯಲ್ಲಿ, ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಿಜವಾದ ಯಶೋವಂತರು ಅಂತ ಎಷ್ಟೆಷ್ಟು ಜನಗಳಿದ್ದಾರೆ, ಅವರ ಹಿನ್ನೆಲೆಯ ಸೂತ್ರಗಳೇನು, ಆಗ ನಮಗೆ ನಿಜವಾದ ಅರ್ಥದಲ್ಲಿ ಸಾರ್ವತ್ರಿಕ ಯಶಸ್ಸಿನ ಸೂತ್ರ ನಮಗೆ ಬೇಕು. ಒಂದು ಯಾವುದೋ ಹಂತದ ಯಶಸ್ಸು ಒಂದು ಯಶಸ್ಸಲ್ಲ, ಸಾರ್ವತ್ರಿಕ ಯಶಸ್ಸಿನ ಸೂತ್ರ ಬೇಕು ಅಂತ ಹೇಳಿದರೆ ಶ್ರೀಮನ್ ಮಧ್ವಾಚಾರ್ಯ ಪ್ರದರ್ಶಿತವಾದಂತಹ ಪದ್ಧತಿಯೇ ನಿಜವಾದ ಪದ್ಧತಿ ಅನ್ನೋದು ತಾತ್ಪರ್ಯ. ಮೊದಲನೇದಾಗಿ ಮುಖ್ಯವಾಗಿ ಯಶಸ್ಸಿನ ಮೊದಲ ಸೂತ್ರ ಏನು ಅನ್ನೋದಕ್ಕಿಂತ ಯಶಸ್ಸು ಅಂದ್ರೇನು ಫಸ್ಟ್ ಅಂತ ತಿಳ್ಕೋಬೇಕು ನಾವು. ಯಶಸ್ಸು ಅಂದ್ರೇನು, ಮತ್ತು ಅನೇಕರು ಯಶಸ್ಸಿನ ಕಲ್ಪನೆಯೇ ಬೇರೆಯಾಗಿದೆ. ದುಡ್ಡು ಮಾಡೋದು ಅದು ಬಹಳ ಯಶಸ್ಸು ಅಂತ ಸಿಕ್ಕಾಲಲ್ಲಿ ದುಡ್ಡು ಮಾಡಿದಾನಲ್ಲ ಯಶಸ್ವಿ ಪುರುಷ ಅಂತ ಕರೆದ್ಬಿಡ್ತಾರೆ. ಹಾಗಿದ್ರೆ ಸ್ಮಗಲರ್ಸ್ ಯಶಸ್ವಿ ಪುರುಷರಾಗಬೇಕಾಗತ್ತೆ. ಎಷ್ಟೋ ಜನ ಕಳ್ಳರು ಸುಳ್ಳರು ಯಶಸ್ವಿ ಪುರುಷರಾಗಬೇಕು, ತಪ್ಪದು. ಮತ್ತು ಎಷ್ಟೋ ಜನಗಳು ಗುರಿಯನ್ನು ಸಾಧಿಸಲಿಕ್ಕೆ ಹೊರಟಾಗ ಯಶಸ್ಸು ಅಂತ ಏನು ತಿಳ್ಕೊಂಡಿರ್ತಾರೆ, ತಮ್ಮ ಪಕ್ಕದ ಮೇಲೆ ಟಿ ವಿ ಇದೆ, ತಮ್ಮ ಮನೇಲಿ ಇಲ್ಲ, ಏನೋ ಗಲಾಟೆ ಮಾಡಿ ಮನೇಲಿ ಟಿ ವಿ ತರಿಸ್ತ ಸಕ್ಸಸ್ಫುಲ್ ಅಂತೂ ಟಿ ವಿ ಬಂತು ನಮ್ಮ ಮನೆಗೆ, ಇದು ಯಶಸ್ಸು. ಯಶಸ್ಸಿನ ಪರಿಕಲ್ಪನೆ ಇಲ್ಲದ ಜನಗಳೇ ತುಂಬ ಜಾಸ್ತಿ ಇರೋದು, ಅದು ಯಶಸ್ಸಲ್ಲ. ಮೂಲತಃ ಯಶಸ್ಸಿನ ಪರಿಕಲ್ಪನೆ ಇರೋದು ತೃಪ್ತಿಯೊಳಗೆ ಯಶಸ್ಸಿರಬೇಕು. ನಾವೇನನ್ನು ತೃಪ್ತಿಯನ್ನು ಹೊಂದುತ್ತೇವೆ ಅದು ಯಶಸ್ಸಿನ ಮುಖ್ಯವಾದ ಲಕ್ಷಣ. ಎಷ್ಟೋ ಸತ್ತ ಬಹಳ ಯಶಸ್ವಿ ಪುರುಷರನ್ನು ಕೆಲವರನ್ನು ಕೇಳ್ತಿರ್ತೇವೆ, ನಿಮಗೆ ನಮಗಿನ್ನೂ ತೃಪ್ತಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಪೂರ್ಣ ಯಶಸ್ಸು ಬಂದಿಲ್ಲ ಅಂತ ಅರ್ಥ. ಅಲ್ಲಿ ಪೂರ್ಣ ಯಶಸ್ಸು ಬರೋದು ಪೂರ್ಣ ಸಂಕೇತ, ನಮಗೆ ಸಂಪೂರ್ಣವಾದ ತೃಪ್ತಿ ಸಿಕ್ಕಬೇಕು. ಆ ತೃಪ್ತಿ ಸಿಕ್ತೇ ಹೋದರೆ ಯಶಸ್ಸಿಗೆ ಅರ್ಥನೇ ಇಲ್ಲ. ಇದು ಮೊದಲ ಹಂತದ ವಿಚಾರ. ಎರಡನೇದಾಗಿ ಆ ಯಶಸ್ಸು ಅನ್ನೋದು ಒಂದು ನನಗೆ ತೃಪ್ತಿ ಕೊಡಬೇಕು ಅನ್ನೋ ಮುಖದೊಳಗೆ ಒಂದು ತಪ್ಪು ಕಲ್ಪನೆ ಕೂಡ ಬರಬಹುದು. ಒಬ್ಬ ಕಳ್ಳ ಇರ್ತಾನೆ, ಯಶಸ್ವಿಯ ಕಳ್ಳತನ ಮಾಡ್ಕೊಂಡ್ಬರ್ತಾನೆ, ಅವನು ತೃಪ್ತಿ ಆಗಿಬಿಡುತ್ತೆ. ಅದು ಕಳ ಯಶಸ್ಸು ಅಂತ ಕರೆಯೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ಯಶಸ್ಸಲ್ಲ. ಅವನಿಗೆ ತೃಪ್ತಿ ಸಿಕ್ಕಿರ್ತ ವಿಕೃತ ತೃಪ್ತಿ. ಅದು ವಿಕೃತ ತೃಪ್ತಿ ಎಂಬುದು ಯಶಸ್ಸಿನ ಲಕ್ಷಣ ಅಲ್ಲ. ಸಾತ್ವಿಕ ತೃಪ್ತಿ ಆಗಬೇಕು. ತೃಪ್ತಿ ಎರಡು ವಿಧ, ಸಾತ್ವಿಕ ತೃಪ್ತಿ ಬೇರೆ, ತಾಮಸ ತೃಪ್ತಿ. ದುರ್ಯೋಧನಾದಿಗಳದೇನು, ದುರ್ಯೋಧನ ಅಂತ್ಯಕಾಲಕ್ಕೆ ಅಶ್ವತ್ಥಾಮರಿಗೆ ಹೇಳ್ತಾರೆ, ಅಶ್ವತ್ಥಾಮ ಅವರು ಹೋಗಿ ಉಪಪಾಂಡವರ ತರಣ ಕತ್ತರಿಸಿತನ್ನು ತೋರಿಸ್ತಾರೆ, ದುರ್ಯೋಧನ ತೃಪ್ತಿಯಿಂದ ಸತ್ತ ಅಂತ ಹೇಳ್ತಾರೆ. ಇದೆಂಥ ತೃಪ್ತಿ ಇದು, ಅತ್ಯಂತ ರಾಕ್ಷಸಿ ಪಾಶವಿ ತೃಪ್ತಿ. ಈ ತೃಪ್ತಿ ಇರಬಾರದು. ಅಂದರೆ ಮೊದಲೇ ಯಾತಕ್ಕೆ ಹೇಳಿದೆ ಅಂದರೆ, ವಿಭಾಗ ಮಾಡದೆ ನಾವು ಜೀವನ ಸಾಕಾಗಿಲ್ಲ. ಸಾತ್ವಿಕ ರಾಜಸ ತಾಮಸ ಅನ್ನೋ ಪರಿಕಲ್ಪನೆ ಎಲ್ಲ ಹಂತದಲ್ಲೂ ಉಂಟು. ಅದರಿಂದ ಅದನ್ನು ಬ್ಲಾಸ್ಟ್ ಮಾಡಿದಾಗ ತೃಪ್ತಿ ಅವನಿಗೆ, ಬ್ಲಾಸ್ಟ್ ಮಾಡಿದ ಸಾವಿರಾಜನ ಕೊಂದು ಹಾಕಿಬಿಟ್ಟ ಭಾರಿ ತೃಪ್ತಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಟೆರರಿಸ್ಟ್ ತೃಪ್ತಿ ಏನೋ, ನಾಲ್ಕು ಜನ ಕೊಂದರೆ ಅದಾಗಬಾರದು. ಸಾತ್ವಿಕ ತೃಪ್ತಿ ಅಂದರೆ ಏನಂತ ಕೇಳಿದರೆ, ತನಗೆ ತೃಪ್ತಿ ಸಿಗಬೇಕು ಅಂತೇಳಿ ಲೋಕದ ತೃಪ್ತಿಯ ಹಿನ್ನೆಲೆಯಲ್ಲಿ ತಾನು ತೃಪ್ತಿಯನ್ನು ಕಾಣಬೇಕು. ಯಜಮಾನ ಯಶಸ್ವಿ ಸಮಾರಂಭ ಅಂತ ಹೇಳ್ತಾರೆ, ಸಾವಿರಾಜನಕ್ಕೆ ಊಟ ಹಾಕಿಬಿಡ್ತಾರೆ, ತಂದಿನ ಊಟ ಆಗೇ ಇಲ್ಲ, ಸಕ್ಸಸ್ಫುಲ್ ಸಮಾರಂಭ ಅಂತ ಹೇಳಿಬಿಡ್ತಾರೆ. ಯಾಕೆ ಉಡುಗೊರೆ ತೃಪ್ತಿ ಆಯ್ತಲ್ಲ, ಅದ ಒಂದು ತೃಪ್ತಿ. ಈ ಅರ್ಥದಲ್ಲಿ ಸಾತ್ವಿಕ ತೃಪ್ತಿ ಅಂತ ಹೇಳಿದರೆ ಸರ್ವೇ ಜನಾ ಸುಖಿನೋ ಭವನ್, ಈ ಹಿನ್ನೆಲೆಯ ತೃಪ್ತಿ ಇರಬೇಕು. ಇದು ಮುಖ್ಯವಾಗಿರತಕ್ಕಂಥ ತೃಪ್ತಿ. ಆ ತೃಪ್ತಿಯ ಹಿನ್ನೆಲೆಯಾಗಿ ಒಂದು ನಿತ್ಯತ್ವ ಇರಬೇಕು, ಪೂರ್ಣತ್ವ ಇರಬೇಕು. ಅದು ತೃಪ್ತಿಯ ಮುಖ್ಯ ಲಕ್ಷಣ. ಅಲ್ಪ ತೃಪ್ತಿ ಅಂದರೆ ಅದು ತೃಪ್ತಿ ಅಲ್ಲ. ಪೂರ್ಣ ತೃಪ್ತಿ ಇರಬೇಕು, ನಿತ್ಯ ತೃಪ್ತಿ ಇರಬೇಕು. ಆ ತೃಪ್ತಿ ಹಿನ್ನೆಲೆಯಲ್ಲಿ ಗಳಿಸೋದಾದರೆ ನಾವು ಮುಖ್ಯವಾಗಿ ತೃಪ್ತಿ ಅಂತ ಕರೆಯೋದು ಮನಸ್ಸಿಗೆ ತೃಪ್ತಿಯನ್ನು ಹಿನ್ನೆಲೆಯಲ್ಲಿ ಆನಂದದ ಒಂದು ಅನುಭವ ಬರಬೇಕು. ಆನಂದದ ಅನುಭವ ಬರಬೇಕು, ಅದು ವಿಕೃತಾನಂದವಾಗಬಾರದು, ಸಾತ್ವಿಕವಾದ ಆನಂದವಾಗಬೇಕು, ಅದು ನಿತ್ಯವಾಗಬೇಕು, ಪೂರ್ಣವಾಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಯತ್ನಪಟ್ಟಾಗ ನಮ್ಮ ಸಾಧನೆ ಯಶಸ್ವಿಯಾದ ಸಾಧನೆಯಾಗ. ಈ ಲೌಕಿಕದ ತೃಪ್ತಿ ಅನ್ನೋದು ಒಂದು ತಾತ್ಕಾಲಿಕವಾದ್ದರಿಂದ ಅಂಥ ಯಶಸ್ಸಿನಲ್ಲೂ ಅಪಯಶಸ್ಸಿನ ಛಾಯೆ ಇರುತ್ತೆ ಹೊರತು ನಿಜವಾದ ಯಶಸ್ಸಾಗೋದಿಲ್ಲ. ಅದಕ್ಕೆ ಆಚಾರ್ಯರು ಮಹಾಭಾರತದ ವಾಕ್ಯ ಕೊಟ್ಟು ಹೇಳ್ತಾರೆ, ಅನಿತ್ಯತ್ವ ಸದುಃಖತ್ವ ನಾ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷಏವ ಪರಾನಂದ ಸಂಸಾರೇ ಪರಿವರ್ತತ. ನಿಜವಾದ ತೃಪ್ತಿ ಅಂದರೆ ಮೋಕ್ಷದಲ್ಲಿ, ನಿಜವಾದ ಸಾಧನೆಯಲ್ಲಿ ಯಶಸ್ಸನ್ನು ಗಳಿಸೋದು ಅಂದರೆ ಶಾಂತಿ ಮಾಪ್ನೋತಿ ನೈಷ್ಠಿಕಿ ಮತ್ತು ಭಗವದ್ಗೀತೆಯಲ್ಲಿ ಬರೋದು. ಸಂಪೂರ್ಣವಾದ ಶಾಂತಿ ಅಂದರೆ ನಮ್ಮ ಗುರಿಯನ್ನು ಸಾಧಿಸೋದು, ಮುಕ್ತಿಯನ್ನು ಹೊಂದೋದು, ಅದು ಒಂದು ಹಂತದ ನಿಜವಾದ ಯಶಸ್ಸು. ಅದಕ್ಕೆ ಸಾಧನವಾದದ್ದು ಯಾವುದು, ಜ್ಞಾನ. ಜ್ಞಾನ ಸಾಧನೆ ಅದಕ್ಕೆ ಪೂರಕವಾದಂಥ ತೃಪ್ತಿ ಅದು. ಜ್ಞಾನದಿಂದ ಸುಖವಾದ್ದರಿಂದ ಜ್ಞಾನವನ್ನು ಸಂಪಾದನೆ ಮಾಡಿದ ಅಂದರೆ ನಿಜವಾದ ಯಶಸ್ಸದು. ಸ್ವಲ್ಪ ಯೋಚನೆ ಮಾಡಿ, ಎಷ್ಟೆಷ್ಟು ರಾಜಮಹಾರಾಜರಾಗೋಗಿದ್ದಾರೆ, ಎಷ್ಟೆಷ್ಟು ಶ್ರೀಮಂತರಾಗೋಗಿದ್ದಾರೆ, ಅವರು ಯಾರ ಹೆಸರು ದಾಖಲಾಗಲಿಲ್ಲ, ಆದರೆ ಜ್ಞಾನಿಗಳ ಹೆಸರು ದಾಖಲಾಯಿತು. ಇವತ್ತು ಕೃಷ್ಣದೇವರಾಜರ ಜನ ಮರೆಯಬಹುದು, ಪುರಂದರದಾಸರ ಮರಿಲಿಕ್ಕಾಗೋದಿಲ್ಲ. ಆ ಕಾಲದಲ್ಲಿದ್ದವರೇನೆ ಪುರಂದರದಾಸರದು ಸಾರ್ವತ್ರಿಕವಾದ ಕೀರ್ತಿಯಾಯಿತು, ಯಶಸ್ಸಾಯಿತು. ಕನಕದಾಸರದು ಅಂಥ ಯಶಸ್ಸಾಯಿತು. ರಾಜರಾಜರ ದಾಸರಾಜರು ಶ್ರೀಪಾದರಾಜರಂಥವ್ರು ಅಂಥ ಯಶಸ್ಸಾಯಿತು. ಆ ಥರ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಗುರಿಯೇ ಚಿಕ್ಕದಾಗಿದ್ದರೆ ಏನೂ ಪ್ರಯೋಜನ ಆಯಿತು. ಇದು ಮೊದಲನೇದಾಗಿ ನಾವು ತೃಪ್ತಿಯ ಯಶಸ್ಸಿನ ಅರ್ಥವನ್ನೇ ಸರಿಯಾಗಿ ಮಾಡಿಕೊಳ್ಳೋದರಲ್ಲಿ ನಮ್ಮ ಮೊದಲ ಯಶಸ್ಸಿದೆ ಎಂಬುದನ್ನು ಯೋಚನೆ ಮಾಡಿ. ಯಶಸ್ಸಿನ ಮೊದಲ ಯಶಸ್ಸಿನ ಸೂಚನೆ ಅಂದರೆ ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರವೃತ್ತರಾಗೋದು. ಇವತ್ತು 100 to 90 ಬಾಳ ಆ ಕಲ್ಪನೆ ಇಲ್ಲ. ನಾವು ಬೇರೆ ಕಡೆ ಮಾಡ್ತಕ್ಕಂಥ ಎಲ್ಲ ಇಂಥ ಕಾರ್ಯಕ್ರಮಗಳಲ್ಲಿ ಶ್ರೀಮಂತನಾಗೋದು, ಒಳ್ಳೆಯ ಅಧಿಕಾರಿಯಾಗೋದು, ಇಷ್ಟರಲ್ಲಿ ತೃಪ್ತಿಯನ್ನು ಕಾಣ್ತಕ್ಕಂಥ ಒಂದು ಯಶಸ್ಸು ಅಂತ ಕರೀತಕ್ಕಂಥ ಪದ್ಧತಿ ಇದೆ. ಅದನ್ನ ಮನಸ್ಸಿಂದ ತೆಗೆದುಹಾಕಿಬಿಡೋದು, ಅದು ಯಶಸ್ಸಲ್ಲ. ಅದು ಇದು ಮೊದಲ ಹಂತದ ವಿವೇಚನೆ. ಎರಡನೇದಾಗಿ ಹಾಗಿದ್ರೆ ಅದು ಹೇಗೆ ಆರಿಸಿಕೊಳ್ಳಬೇಕು ಅಂತ ಮುಂದಿನ ಪ್ರಶ್ನೆ. ಒಂದು ಗುರಿಯನ್ನು, ಈ ತೃಪ್ತಿಯನ್ನು ಅನೇಕ ಗುರಿಗಳ ಮೂಲಕವಾಗಿ ಸಾಧಿಸಬಹುದು. ನಾವು ಅನೇಕ ಗುರಿಗಳಲ್ಲಿ ರಾಜ ಮಹಾರಾಜರಿಯಾಗಿಯೂ ಕೂಡ ಆಧ್ಯಾತ್ಮಿಕವಾಗಿ ಯಶಸ್ಸನ್ನು ಗಳಿಸಕ್ಕೆ ಬರುತ್ತೆ. ಧ್ರುವ ಪ್ರಹ್ಲಾದಾದಿಗಳು ಸಾಕ್ಷಿ. ಕೇವಲ ಗುರುಗಳ ಯಶಸ್ಸನ್ನು ಸಾಧಿಸಕ್ಕೆ ಬರುತ್ತೆ. ಜೈತೀರ್ಥರು ಮೊದಲಾದ ಮಹಾನುಭಾವರು ಸಾಕ್ಷಿ. ಇವತ್ತು ಲೋಕಹಿತವನ್ನು ಮಾಡಿ ಯಶಸ್ಸನ್ನು ಸಾಧಿಸಕ್ಕೆ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳಂಥವರು ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ನಾವು ಯಶಸ್ಸಿನ ಪರಿಕಲ್ಪನೆ ಮಾಡಿಕೊಂಡ್ರೆ ಅದರಲ್ಲಿ ವೈವಿಧ್ಯ ಇದೆ ಅಂತ ಗೊತ್ತಾಯಿತು. ಆ ವೈವಿಧ್ಯದಲ್ಲಿ ನಮಗೆ ಯಾವುದು ಸಾಧ್ಯ ಅಂತ ಯೋಚನೆ ಮಾಡೋದು ಮುಂದಿನ ಪ್ರಶ್ನೆ. ನಮಗೆಲ್ಲವೂ ಅಂತಿಮ ಗುರಿ ಒಂದೇ ಆಗಿದ್ದರೂ ಕೂಡ ಕೆಲಸಕ್ಕೆ ಸೇರೋದು ಒಂದೇ ಗುರಿ ಆಗಿದ್ದರೂ ಬಿ ಎಸ್ ಸಿ ಮಾಡಿಯೂ ಕೆಲಸಕ್ಕೆ ಸೇರ್ಬೋದು, ಮೆಡಿಕಲ್ ಮಾಡಿಯೂ ಕೇಳ್ಬೋದು, ಇಂಜಿನಿಯರ್ ಆಗೂ ಸೇರ್ಬೋದು. ಅಂತ ಕೆಲಸಕ್ಕೆ ಸೇರೋ ಗುರಿಗೆ ಅನೇಕ ದಾರಿಗಳಿವೆ. ಈ ಜ್ಞಾನ ಸಾಧನೆಗೆ, ತೃಪ್ತಿ ಸಂಪಾದನೆಗೆ ಅನೇಕ ಮಾರ್ಗಗಳಿವೆ. ಅದರಲ್ಲಿ ಸರಿಯಾದ ಮಾರ್ಗವನ್ನು ಆರಿಸಿಕೊಳ್ಳಬೇಕು. ಇದರಲ್ಲಿ ಮುಂದಿನ ಜನ ಸೋಲ್ತಾರೆ. 100 to 99 ಪಾಲು ಜನ ಇದರಲ್ಲಿ ಸೋಲ್ತಾರೆ. ಮೊದಲನೇ ಹಂತದಲ್ಲಿ ಸೋಲುವುದು ಇನ್ನೂ ಹೆಚ್ಚು, ಎರಡನೇ ಹಂತದಲ್ಲಿ ಸೋಲೋದು ತುಂಬ ಜನಗಳು. ಯೋಚನೆ, ಅವರು ಇಂಜಿನಿಯರಿಂಗ್ ಯಾತಕ್ಕೆ ಹೋದೆ ಅಂತ ಕೇಳಿದರೆ, ನಮ್ಮ ಪಕ್ಕದ ಮನೆ ಹೋಗಿದ್ದಾನೆ ಅದಕ್ಕೆ ಹೋದೆ ಅಂತ ಹೇಳ್ತಾನೆ, ನಮ್ಮ ತಂದೆ ತಾಯಿ ಹೇಳಿದರೂ ಹೋದೆ ಅಂತ ಹೇಳ್ತಾನೆ, ಅಥವಾ ಹೋದವರ ಫ್ರೆಂಡ್ಸ್ ಹೆಚ್ಚಿನ ಹೋಗಿದ್ದಾರೆ ಅದಕ್ಕೆ ಹೋದೆ ಅಂತ ಹೇಳ್ತಾನೆ. ಇದೆಲ್ಲ ಆ ಸೀಟ್ ಸಿಕ್ತಾರ ಎಸ್ ಅದಕ್ಕೆ ಹೋಗ್ಬಿಟ್ಟೆ ಅಂತ ಹೇಳ್ತಾನೆ. ಯಾವುದೋ ಬಸ್ ಹೋಗುತ್ತೆ, ಖಾಲಿ ಸೀಟ್ ಕೂರು ಖಾಲಿ ಇದೆ ಅಂತ ಕೂಡ ಹಚ್ಚಿ ಹೋಗ್ಬಿಡೋದಾಗಿದ್ರೇನೆ. ರಿಕ್ಷಾದವ್ರು ನಾ ಈ ಕಡೆ ಹೋಗ್ತೇವೆ ಅಂತ ಹೇಳಿ ನಾನು ಆ ಕಡೆ ಬರ್ತೇನೆ ಅಂತ ಹೋಗೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದೆಲ್ಲ ತಪ್ಪು ಕಲ್ಪನೆಗಳು. ಇವತ್ತು ಯಾತಕ್ಕೆ ಜನ ಯಶಸ್ಸನ್ನು ಸಾಧಿಸೋದಿಲ್ಲ ಅಂದರೆ ಅದು ಕಲ್ಪನೆಯೇ ಇಂಥದ್ದು. ಯಾರೋ ಏನೋ ಮಾಡಿದ್ದಾರೆ, ಅದಕ್ಕೆ ನಾನು ಅದನ್ನು ಮಾಡಬೇಕು. ತಪ್ಪು. ಯಾರ ಏನೋ ಮಾಡಿದ್ರು ನಾವು ಯಾರೋ ಎಲ್ಲಿಗೆ ಹೋಗ್ತಾರೆ ಅಂತ ಹೋಗಬೇಕಾಗಿಲ್ಲ. ಅದು ನಮ್ಮ ಗುರಿ ಏನಾಗಿದೆ, ನಮ್ಮ ಯಶಕ್ಕೆ ತಕ್ಕಂಥ ಗುರಿಯಾಗಬೇಕು ಮತ್ತು ಶುದ್ಧ ಗುರಿಯಾಗಬೇಕು. ಅದು ಎರಡನೇ ದೊಡ್ಡ ಭಾಗ. ಅದರಲ್ಲಿ ತುಂಬ ಜನ ಸೋಲ್ತಾರೆ. ಭೀಮಸೇನ ಮಹಾಭಾರತ ಹೇಳೋ ಪ್ರಸಂಗ ಬರುತ್ತೆ. ನಾವು ನಿಶ್ಚಿತವಾದ ಗುರಿ ಅಂತ ಅಂದ್ಕೊಂಡು ಖಚಿತ ಮಾಡಿಕೊಂಡ ಮೇಲೆ ಅದರ ಬಗ್ಗೆ ನಾವು ಅಧೀರರಾಗಬೇಕಾದ ಕಾರಣ ಇಲ್ಲ. ಧರ್ಮರಾಜ ರಾಜಸ್ವಯಾಗವನ್ನು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾಗ ಭೀಮಸೇನ ಮಾತಿದೆ, ಪದಂ ಹಿ ಬ್ರಹ್ಮಣೋಪಿ ಹಿ ಸುಸಾಧ್ಯಮೇವ ಯತ್ನತಃ. ನಾವು ಬ್ರಹ್ಮ ಪದವಿಯನ್ನೇ ಆದರೂ ಸರಿನೇ ಪ್ರಯತ್ನ ಮಾಡಿ ಸಾಧಿಸಿಬಿಡಬೇಕು. ಮೊದಲು ಆಯ್ಕೆ ಮಾಡೋದ್ರಲ್ಲಿ ಬಹಳ ಹುಷಾರಾಗಿರಬೇಕು. ಆಯ್ಕೆ ಮಾಡಿ ಆದ ಮೇಲೆ ಅದರಿಂದ ವಿಚಲಿತನಾಗಬಾರದು. ಆಚಾರ್ಯರ ಒಂದು ಮಾತಿದೆ, ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವ ರಸಂಶಯ. ಮೊದಲನೇದು, ನಮಗೆ ಯೋಗ್ಯವಲ್ಲದನ್ನ ಯಾನು ಇಷ್ಟಪಡ್ತಾನೋ ಅವನೆಂದೂ ಕೂಡ ಯಶಸ್ಸನ್ನು ಗಳಿಸೋದಿಲ್ಲ. ಒಬ್ಬ ಎರಡೂ ಕಾಲಿಲ್ಲ, ಏನಪ್ಪ ಅಪೇಕ್ಷೆ ಅಂತ ಕೇಳಿದರು. ನಾನು ಹೇಗಾದ್ರೆ ಮೌಂಟ್ ಎವರೆಸ್ಟ್ ಹತ್ತಿರಕ್ಕೆ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ. ಜನ ಹೇಳ್ತಾನೆ ಮಾಜಿ ಮಾತಾಡಕ್ಕೆ ಹೋಗಲ್ಲ, ಹೋಗಿ ಒಂದು ಕಳಿಸಿಬಿಡ್ತಾರೆ. ಆ ಕಡೆ ನಾಲ್ಕೈದು ಸರ್ ಚೆನ್ನಾಗಿದ್ದೇನೆ, ಅಪೇಕ್ಷೆ ಅಂತ ಕೇಳಿದ್ರೆ ಫಸ್ಟ್ ರ್ಯಾಂಕ್ ಬರೋ ಅಪೇಕ್ಷೆ ಅಂತ ಕೇಳಿದ್ದಾನೆ. ಅವನಿಗೆ ಸಾಧ್ಯವೇ ಇಲ್ಲ, ಅದೆಲ್ಲ ಯೋಗ್ಯತೆ ಯೋಚನೆ ಮಾಡೋ ಸಾಧ್ಯ ಇಲ್ಲ. ಡಿಸ್ಟಿಂಕ್ಷನ್ನಲ್ಲಿ ಕ್ಲಾಸ್ ಎವೇರಿಯರ್ ಬರ್ತಿದ್ರೆ ಈ ಸತ್ಯ ರ್ಯಾಂಕ್ ಟ್ರೈ ಮಾಡ್ತೇನೆ ಅರ್ಥ ಇದೆ. ಆದರೆ ಜೀವನದಲ್ಲಿ ಆ ಯೋಚನೆಯೇ ಇಲ್ಲ ಅವನಿಗೆ, ಅದು ಆ ಗುರಿ ಅಂತ ಕರಿಬಾರ್ದು ಅವನು. ಆ ಅರ್ಥದಲ್ಲಿ ಮನುಷ್ಯ ತನಗೆ ಎಟಕತಕ್ಕಂಥದ್ದಾಗಬೇಕು. ಅಯೋಗ್ಯನ ಶಬ್ದಕ್ಕೆ ಎರಡು ಅರ್ಥ, ತನಗೆ ಯೋಗ್ಯವಾದದ್ದು ಒಂದು ಅರ್ಥ, ಮತ್ತು ಲೋಕಹಿತಕ್ಕೂ ಕಾರಣವಾಗೋದು ಇನ್ನೊಂದು. ಲೋಕಹಿತಕ್ಕೂ ಕಾರಣವಾಗೋದೊಂದು, ತನ್ನ ತೃಪ್ತಿಗೆ ಕಾರಣವಾಗೋದೊಂದು, ಎರಡು ಸಿಂಕ್ರನೈಸ್ ಆಗಬೇಕು. ಇವತ್ತು ಆಕೆ ಪರಿಕಲ್ಪನೆ ತಪ್ಪಿ ಹೋಗ್ತಾ ಇದೆ. ಏನಾದರೂ ನಾನು ಸುಖವಾಗಿದ್ದರೆ ಸಾಕು, ನಾನು ಚೆನ್ನಾಗಿದ್ದರೆ ಸಾಕು, ಈ ಭಾವನೆಯಲ್ಲಿ ನಿಜವಾದ ಯಶಸ್ಸಿಲ್ಲ. ಈ ಇಂಥ ಯಶಸ್ಸಿನಿಂದ ಮನುಷ್ಯ ಏನನ್ನೂ ಸಾಧಿಸೋದಿಲ್ಲ. ಯಶಸ್ಸು ಮೊದಲೇ ಹೇಳಿದ ಆತ್ಯಂತಿಕ ಯಶಸ್ಸಾಗಬೇಕು. ಅಬ್ಸಲ್ಯೂಟ್ ಸೆನ್ಸಲ್ಲಿ, ರಿಲೇಟಿವ್ ಸೆನ್ಸಲ್ಲಿ ಯಶಸ್ಸು ಬರಬಾರದು. ಅಬ್ಸಲ್ಯೂಟ್ ಸೆನ್ಸಲ್ಲಿ ಬರಬೇಕು ಅಂತಿದ್ರೆ ಈ ಆಧುನಿಕ ಪರಿಕಲ್ಪನೆ ಯಶಸ್ಸು ಯಶಸ್ಸಲ್ಲ. ಮುಂದಿನ ಭಾಗ, ಇಂಥ ಗುರಿಯನ್ನು ಆರಿಸಿಕೊಂಡ ಮೇಲೆ ನಾವು ನೀವೇ ಯೋಚನೆ ಮಾಡಿ, ಎರಡನ್ನು ಆರಿಸ್ಕೋಬೇಕು. ಫಸ್ಟ್ ಇಲ್ಲಿ ಬಂದಾಗ ಹೊರಲೋಕದೊಳಗೆ ಬಿ ಎಸ್ ಸಿ ಆದರೆ ಸಾಕು, ಬಿ ಎ ಆದರೆ ಸಾಕು ಅಂತ ಇಲ್ಲಿ ಹಾಗಲ್ಲ. ಒಂದು ಜ್ಞಾನಪ್ರಾಪ್ತಿ ಆಗಲೇಬೇಕು ಒಂದು ಗುರಿ ಇರಬೇಕು. ಅದರ ಜೊತೆಗೆ ಜ್ಞಾನಪ್ರಾಪ್ತಿ ನಿಶ್ಚಿಂತೆಯಿಂದ ಆಗಬೇಕಾದ್ರೆ ಒಂದು ಸುಭದ್ರವಾದ ಜೀವನ ವ್ಯವಸ್ಥೆ ಬೇಕು. ಸುಭದ್ರವಾದ ಜೀವನ ವ್ಯವಸ್ಥೆ ಇದ್ರೆ ನಾನು ಜ್ಞಾನ ಸಂಪಾದನೆ ನಿರ್ವಿಗ್ರಹವಾಗಿ ಮಾಡ್ತೆ. ಪಾಠ ಪ್ರವಚನಕ್ಕೆ ಹೋಗ್ತಾನೆ, ಅಯ್ಯೋ ನಾಳೆ ಊಟಕ್ಕೇನು ಗತಿ ಅಂದರೆ ಕೇಳೋಕ್ಕಾಗೋದಿಲ್ಲ, ಕೂತಿದ್ರು ಮನಸ್ಸೆಲ್ಲೋ ಇರುತ್ತೆ. ಆ ದೃಷ್ಟಿಯಿಂದ ನಾವು ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗಬೇಕು. ಯಾಕೆ ಸ್ಪಿರಿಚುವಲಿ ಸಕ್ಸಸ್ಫುಲ್ ಆಗೋದಕ್ಕೋಸ್ಕರವಾಗಿ ಫೈನಾನ್ಷಿಯಲ್ ಸಪೋರ್ಟ್ ನಮಗೆ ಬೇಕು. ಅದು ಸೆಕೆಂಡರಿ ಆಯಿತು, ಅದನ್ನು ಬಿಡಾಗಿಲ್ಲ, ಅದನ್ನು ಮಾಡಬೇಕು, ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ನಮ್ಮಲ್ಲೊಂದು ಕಲ್ಪನೆ ಉಂಟು, ಫೈನಾನ್ಸಿಗೆ ಪೂರ್ತಿ ಸೌಂಡ್ ಆದ ಮೇಲೆ ನಾನು ಸ್ಪಿರಿಚುವಲಿ ಸೌಂಡ್ ಆಗ್ತೇನೆ, ತಪ್ಪದು. ಮೂರ್ತಿ ಒಂದು ಕೈ ಬಯಸ್ತೀನಿ, ಇನ್ನೊಂದು ಕೈ ಆಮೇಲೆ ಬೆಳೆಸ್ತೇನೆ ಅಂದಾಗುತ್ತೆ ಅಷ್ಟೆ. ದೇಹದೊಳಗೆ ಎಲ್ಲ ಅಂಗಗಳು ಒಂದೇ ಕಾಲಕ್ಕೆ ಬೆಳಿಬೇಕು. ಅವ್ರದ್ದು ಒಂದ್ಸತಿ ಕೈ ಬೆಳೆದು, ಒಂದು ಕಾಲು ಬೆಳೆದು ಅಂದ್ರೆ ಡಿಸೀಸ್ ಅಂತ ಅರ್ಥದ್ದು. ಬರೀ ಕೈ ಒಂದೇ ಬೆಳೀತಾ ಇತ್ತು, ಕಾಲೊಂದೇ ಬೆಳೀತಾ ಇತ್ತು, ತಲೆ ಒಂದೇ ದೊಡ್ಡದಾಗ ಬೆಳೀತು ಅಂತ ಕೇಳಿದ್ರೆ ದೊಡ್ಡ ರೋಗ ಇದೆ ಅಂತ ಅರ್ಥ. ಪ್ರಪೋರ್ಷನೇಟ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ವರ್ಡ್ ಒಟ್ಟೊಟ್ಟಿಗೆ ಮಾಡ್ತಾ ಇರಬೇಕು. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ರು, ಚಿಕ್ಕ ವಯಸ್ಸಲ್ಲೇ ಉಪನಯನ, ಚಿಕ್ಕ ವಯಸ್ಸಲ್ಲೇ ಅಧ್ಯಯನ, ಎರಡು ಸರಿ ಸರಿಯಾಗಿ ನಡೀತಾ ಹೋಗಬೇಕು. ಸ್ಪಿರಿಚುವಲ್ ಅಪ್ರೋಚ್ ಅಂದ್ರೆ ಯಶಸ್ಸು ಇರಬೇಕು, ಅದೇ ರೀತಿಯಲ್ಲಿ ಲೌಕಿಕವಾದ ಯಶಸ್ಸು ಇರಬೇಕು. ಉಪನಿಷತ್ತನ್ನು ಹೇಳ್ತಾರೆ, ದ್ವೇ ವಿದ್ಯೆ ವೇದಿತವ್ಯ. ನಾವು ಎರಡು ವಿದ್ಯೆಗಳ ಅಧ್ಯಯನಕ್ಕೆ ಗಮನ ಕೊಡಬೇಕು. ಇವತ್ತು ನಮ್ಮಲ್ಲಿ ತುಂಬ ಲ್ಯಾಪ್ಸ್ ಇರೋದು, ಒಂದು ಎರಡರಲ್ಲಿ ಒಂದು ಲೌಕಿಕ ಓದೋದ್ರಲ್ಲಿ ಪೂರ್ತಿ ಇನ್ವಾಲ್ವ್ ಆಗೋದ್ರ ಒಂದು ಗುಂಪು, ಬರೀ ಶಾಸ್ತ್ರ ಓದ್ತೇವೆ ಅಂತ ಹೋದ ಇನ್ನೊಂದು ಗುಂಪು, ಎರಡು ಪೂರ್ಣತೆಯನ್ನು ಹೊಂದೋದಿಲ್ಲ. ಇದು ಉಪನಿಷತ್ತೇ ಕೊಟ್ಟ ಉತ್ತರ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಇವತ್ತಿನ ಕಾಲ ಏನೋ ಚೇಂಜ್ ಮಾಡ್ಕೊಳ್ಳೋದಲ್ಲ ನಾವು, ಎಲ್ಲ ಕಾಲಕ್ಕೂ ಕೂಡ ದ್ವೇ ವಿದ್ಯೆ ವೇದಿತವ್ಯ. ಇಹಪರದ ಪರಿಕಲ್ಪನೆ ಇರಬೇಕು, ಲೌಕಿಕ ವೈದಿಕದ ಪರಿಕಲ್ಪನೆ. ಲೋಕಕ್ಕೆ ನಾವು ಯಾತಕ್ಕೆ ಬರೋದಕ್ಕೆ ಬರೋದಿಲ್ಲ ಅಂದ್ರೆ ನಾವು ಬದುಕದೆ ಲೋಕದೊಳಗೆ, ಅದನ್ನ ಬಿಡಲಿಕ್ಕಾಗೋದಿಲ್ಲ. ನಮ್ಮ ವೈದಿಕ ಯಾತಕ್ಕೆ ಬೇಕು ಅಂದ್ರೆ ಅದು ಎಟರ್ನಲ್ ಆದ್ರಿಂದ, ಅದು ಎಟರ್ನಲ್ ಆದ್ರಿಂದ ಅದನ್ನು ಬಿಡಹಾಗಿಲ್ಲ. ಇದು ಬೇಕೇ ಬೇಕು ಆದ್ರಿಂದ ಇದನ್ನು ಬಿಡ, ರೆಲೆವೆಂಟ್ ಆದ್ರಿಂದ ಇದನ್ನು ಬಿಡೋದಿಲ್ಲ. ಅದು ಎಟರ್ನಲ್ಲೂ ಇದು ರೆಲೆವೆಂಟು, ಎರಡನ್ನೂ ಕೈ ಬಿಡಲಿಕ್ಕಾಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿ ಬಂದಿರತಕ್ಕಂಥ ಜನಗಳು ಆ ಬಗ್ಗೆ ಯೋಚನೆ ಮಾಡಿದರೆ ಉಳಿದವರಿಗಿಂತ ಭಿನ್ನವಾದ ಯಶಸ್ಸನ್ನು ಸಾಧಿಸಬಹುದು, ಭಿನ್ನವಾದ ಯಶಸ್ಸನ್ನು. ಇವತ್ತು ನೀವು ಕಂಪ್ಯೂಟರ್ ಇಂಜಿನಿಯರ್ ಆಗಿರ್ತೀರಿ, ಏನೋ ಆಗಿರ್ತೀರಿ, ಒಳ್ಳೆ ಸಂಬಳ ಇರುತ್ತೆ, ದೊಡ್ಡ ಅನಿಸೋದಿಲ್ಲ. ಇನ್ನೊಬ್ರು ಯಾರೋ ಬಂದು ಕೇಳ್ತಾರೆ, ಅವ ಯಾವುದೋ ದೇವರ ಬಗ್ಗೆ ಧರ್ಮದ ಬಗ್ಗೆ ಮಾತಾಡಿ ಶುರು ಮಾಡ್ತೀನಿ, ಆಗ ಆಶ್ಚರ್ಯ ಆಗುತ್ತೆ ಅವ್ರು. ಸರಿ, ಇರೋ ಈ ಫೀಲ್ಡ್ ಇಲ್ಲ, ಹೇಗೆ ನಿಮಗೆ ಗೊತ್ತಾಯ್ತು ಅಂತ ಕೇಳಿದಾಗ ಅದು ಯಶಸ್ಸು. ಆದ್ರೆ ಲೌಕಿಕ ಅಷ್ಟು, ವೇದಾಂತ ಅಷ್ಟೇ ಹೇಳ್ತಾನೆ, ಸೌಂಡ್ ಇದರಲ್ಲಿ ಏನು ಕಲ್ಪನೆ ಇಲ್ಲ. ಹಾಗಿದ್ರೆ ಪಾಪ ಇವರು ತಮ್ಮ ಇತಿಮಿತಿಗಳಲ್ಲೇ ಇದ್ದಾರೆ, ಮುಂದೆ ಹೋಗಿಲ್ಲ ಅಂತ ಆಗಿಬಿಡುತ್ತೆ. ಸೊ ಇಬ್ಬರದ್ದು ಒಂದು ದೌರ್ಬಲ್ಯನೇ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಮೊದಲು ಗುರುತಿಸಬೇಕಾದದ್ದು ಲೌಕಿಕ ಜ್ಞಾನ ಸಂಪಾದನೆಯೂ ಆಗಬೇಕು, ಆರ್ಥಿಕ ಭದ್ರತೆಗೋಸ್ಕರ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಯಶಸ್ ಸಂಪಾದನೆಯಾಗಬೇಕು, ಅದು ಶಾಶ್ವತ ಒಂದು ಭದ್ರತೆಗೋಸ್ಕರ. ಈ ಕಲ್ಪನೆಯಲ್ಲಿ ಮೊದಲ ಗುರಿ ಇರಬೇಕು. ಮೊದಲನೇದು ಎಟರ್ನಲ್ ಆದ್ರಿಂದ ಅದು ಸೆಂಟರ್ ಆಗಬೇಕು. ಇದು ಅದಕ್ಕೆ ಸಬಾರ್ಡಿನೇಟ್ ಆಗಬೇಕು, ಎರಡಕ್ಕೂ ಈಕ್ವಲ್ ಪ್ರೊಸೆಸ್ ಕೊಡೋಕ್ಕಾಗೋದಿಲ್ಲ, ಅಲ್ಲಿ ಡಿಗ್ರಿ ವೇರಿ ಆಗುತ್ತೆ. ಮತ್ತೆ ಡಿಗ್ರಿ ಬೇರೆ ಎರಡೂ ಇಂಪಾರ್ಟೆಂಟು, ಅಟ್ ದ ಸೇಮ್ ಟೈಮ್ ಸ್ಪಿರಿಚುವಲ್ ಇಸ್ ಮೋರ್ ಇಂಪಾರ್ಟೆಂಟ್, ಸ್ಪಿರಿಚುವಲ್ ಮೋರ್ ಇಂಪಾರ್ಟೆಂಟು, ಆ ಸಬಾರ್ಡಿನೇಟ್ ಆಗೋದು ಈ ಲೌಕಿಕವಾಗಿರ್ತಕ್ಕಂಥ. ಈ ಭಾವನೆ ಬಂದಾಗ ಈ ಮೆಸೇಜಿನ ಪರಿಕಲ್ಪನೆ ಬೇರೆ ಆಗ್ತಾ ಹೋಗುದು. ಉಳಿದವ್ರಿಗೆ ಕಂಪೇರ್ ಮಾಡ್ಕೊಳಕ್ ಹೋಗೋದಿಲ್ಲ ಇವಾಗ. ನಿಮಗೇ ಗುರಿ ಇದ್ದ ಕಾಲ ಕಂಪೇರ್ ಅಂತ ಪ್ರಶ್ನೆ ಬರೋದಿಲ್ಲ. ಪರೀಕ್ಷೆಯಲ್ಲಿ ಬರೀತಿರ್ಬೇಕಾದ್ರೆ ಪಕ್ಕ ನೇನು ಬರೀತೇನೆ ಅಂತ ಕಂಪೇರ್ ಮಾಡ್ತಾ ಕೂತ್ರೆ ಗೋವಿಂದ ಇವರು. ಎಷ್ಟು ಜನ ಎದ್ದೋದ್ರು, ಯಾರು ಬಂದರು, ಏನು ಆಗಲ್ಲ, ಏನಿಲ್ಲ, ಇದ್ದರೆ ಇಟ್ಟರೆ ಮುಖ ಕೂಡ ನೋಡಕ್ಕೆ ಹೋಗೋದಿಲ್ಲ ಅವನು. ಇದು ಲೀಸ್ಟ್ ಬಾದರ್ಡ್ ಅವನು. ಅಲ್ಲಿ ಬೇಗ ತಾನು ಗುರಿ ಸಾಧನೆ ಮಾಡೋದು ಅಷ್ಟೇನೆ. ಈ ಒಂದು ಎಚ್ಚರಿಕೆ ಇದ್ದರೆ ಖಚಿತವಾದ ಗುರಿ ಇದೆ. ಪ್ರಶ್ನೆ ಕೇಳಿದ್ದಾರೆ ಉತ್ತರ ಬರೀಬೇಕಷ್ಟೆ. ಆ ಥರ ಒಂದು ಗೋಲನ್ನು ನೀವು ಆರಿಸಿಕೊಂಡ್ರೆ ನೀವು ಸಮಸ್ಯೆ ಬರೋದೇ ಇಲ್ಲ. ಇದು ಮೊದಲನೇ ಭಾಗ. ಎರಡನೇದಾಗಿ ಮೊದಲು ಹೇಳಿದೆ, ದಾನವನ್ನು ಗುರಿ ಮಾಡಿಕೊಂಡು ಮುಂದೆ ನೀವು ಇಂಜಿನಿಯರ್ ಆಗಬೇಕು, ವೈದ್ಯರಾಗಬೇಕು, ಅಥವಾ ಕಾಮರ್ಸ್ ಏನೋ ಓದ್ತಿರೋ ಅದು ಖಚಿತ ಮಾಡಿಕೊಳ್ಳಿ ಮೊದಲು. ಯಾವುದೋ ಚಿಂತನೆ ಇರ್ತಾರೆ, ಬಿ ಕಾಮ್ಗೆ ಆದರೆ ಕೊಡಿ ಬಿ ಎ ಸೀಟ್ ಸಿಗಲಿಲ್ಲ, ಅದಕ್ಕೆ ಆದರೆ ಬಿ ಎ ಸಿ ಸೀಟ್ ಸಿಗಲಿಲ್ಲ, ನೆಗೆಟಿವ್ ಅಪ್ರೋಚ್ ಇವಾಗ ಸೀಟ್ ಸಿಗಲಿಲ್ಲ ಅದಕ್ಕೆ ಹೋಗೋದಾದ್ರೆ ನಿಮ್ಮ ಪ್ರಯೋಜನ ಇಲ್ಲ. ಅದು ನನಗೆ ಬೇಕಾಗಿತ್ತು ಅದಕ್ಕೆ ಹೋದೆ ಅಷ್ಟೇನೆ. ನಾನು ಮೊದಲಿಂದಲೂ ಬಿ ಕಾಮೇ ಯೋಚನೆ ಮಾಡಿದ್ದೆ, ಅದಕ್ಕೆ ಹೋದೆ ನಾನು. ಆ ಥರ ಸಿಗಲಿಲ್ಲ ಅಂತ ಹೋದಾಗ ಅವ್ರು ಎಸೆಸ್ಸನ್ನು ಸಾಧಿಸೋದಿಲ್ಲ. ಡೆಸ್ಪರೇಟ್ ಅಪ್ರೋಚ್ ಯಾರಿಗೆ ಇರ್ತದೆ, ನೆಗೆಟಿವ್ ಅಪ್ರೋಚ್ ಯಾರು ಇಟ್ಕೊಂಡಿರ್ತಾರೆ, ಅವರೆಂದೂ ಅದರಲ್ಲಿ ನಂಬರ್ ಒನ್ ಆಗಲು ಸಾಧ್ಯ ಇಲ್ಲ. ನಿಜವಾಗಲೂ ಕೂಡ ಅದನ್ನು ಅದೇ ನಮ್ಮ ಗುರಿ ಆಯಿತು ಅಂತಿದ್ರೆ ಆಗ ಸಾಧನೆ ಮಾಡಕ್ಕೆ ಬರುತ್ತೆ. ಈಗ ಖಚಿತ ಮಾಡಿಕೊಳ್ಳಿ ಮೊದಲು. ಮತ್ತು ಈ ವಿಷಯದ ಬಗ್ಗೆ ಗೋಲ್ ಯಾವುದನ್ನು ತೀರ್ಮಾನ ಮಾಡೋದು ಹುಡುಗವರ ಉದ್ದೇಶ ಆಗಬಾರದು, ನಿಮ್ಮ ತೀರ್ಮಾನ ಆಗಬೇಕು. ಅದು ತುಂಬ ಜನ ಅವ್ರು ಹೇಳಿದ್ರು ಮಾಡಿದ್ರು, ಇವ್ರು ಹೇಳಿದ್ರು ಮಾಡಿದ್ರು ಅಂದರೆ ಅವ್ರಿಗೆ ಇಂಡಿವಿಜುವಾಲಿಟಿನೇ ಇಲ್ಲ ಅಂತ ಅರ್ಥ, ಅದು ಸಂತಿಕೆ ಇಲ್ಲ ಅಂತ ಅರ್ಥ. ಅದು ತಪ್ಪದು. ಹುಡುಗರ ಸಲಹೆ ಕೇಳಿ ನೀವು. ಸಲಹೆ ಹುಡುಗವ್ರದ್ದಾಗಿರ್ಬೋದು, ತೀರ್ಮಾನ ನಿಮಗೆ ಆಗಬೇಕು. ತೀರ್ಮಾನ ಬೆಳೆದವರಾದ್ರೆ ತಪ್ಪಾಗುತ್ತೆ, ಅದು ಪ್ರಯೋಜನ ಇಲ್ಲ. ನಮ್ಮ ಜೀವನಕ್ಕೆ ಸಂತಿಕೆ ಇಲ್ಲ. ಕೆಲವು ಸಲಹೆನೇ ಕೇಳೋದಿಲ್ಲ ಅಂತಾರೆ. ಗುರಿ ಹಾಕಿಸೋದಕ್ಕಾದ್ರೆ ಸಲಹೆ ಬೇಕು ನಮಗೆ. ಆದರೆ ಸಲಹೆ 4 ಜನದ್ದು ಕೇಳಿ, 10 ಜನದ್ದು ಕೇಳಿ ಏನೂ ತಪ್ಪಲ್ಲ. ತೀರ್ಮಾನ ನೀವು ತಗೋಬೇಕು. ಅದು ತೀರ್ಮಾನ ಅವ್ರದ್ದಾಗಿಬಿಟ್ರೆ ನಿಮ್ದೇನು ಪ್ರಯೋಜನ ಇದೆ. ಕೊನೆ ಕೊನೆಗೂ ಅದೇ ರೀತಿ ಹೋಗ್ತಾ ಇದ್ರೆ ಮನುಷ್ಯ ಟೋಟಲಿ ಪ್ಯಾಸಿವ್ ಆಗ್ತಾನೆ, ಅವ್ರು ಯಾವುದರಲ್ಲೂ ಸುಖ ಪಡೋದಕ್ಕೆ ಸಾಧ್ಯ ಇದೆ. ಇದು ಮೊದಲನೇದು ಅರ್ಥ ಮಾಡ್ಕೊಳ್ತು. ಕೆಲವು ಸಲಹೆನೇ ಬೇಡ ಅಂತ ಒಂದು ಗುಂಪು, ಸಲಹೆನೇ ಫೈನಲ್ ಅಂತ ಇನ್ನೊಂದು ಗುಂಪು, ಎರಡೂ ಎಕ್ಸ್ಟ್ರೀಮ್ ಆದರೂ ಕೂಡ. ಸಲಹೆ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ಅದು ಇನ್ಫ್ಯಾಕ್ಟ್ ಒಳ್ಳೇದು. ಯಾಕೆ ಒಂದು ಬುದ್ಧಿಗಿಂತ ಒಂಥರ ಎರಡು ತಲೆ ಚೆನ್ನಾಗಿ ಯೋಚನೆ ಮಾಡೋದು. ಮೀಟಿಂಗ್ ಮಾಡೋ ಉದ್ದೇಶನೇ ಅದು. ಹೆಚ್ಚನೆ ಸೇರಿದ ಒಳ್ಳೆ ಐಡಿಯಾಸ್ ಫ್ಲಾಶ್ ಆಗುತ್ತೆ ಮೀಟಿಂಗ್ ಮಾಡೋದು. ಆದರೆ ತೀರ್ಮಾನ ಮಾತ್ರ ಇವನು ಕನೆಕ್ಟೆಡ್ ಆಗಬೇಕು, ಕಲೆಕ್ಟಿವ್ ತೀರ್ಮಾನ ಆಗಬೇಕೇ ಹೊರತು ಸಭೆಯ ತೀರ್ಮಾನ ಅಂತಾರೆ. ವ್ಯಕ್ತಿಯ ತೀರ್ಮಾನ ಅಂತ ಕರೆಯೋದಿಲ್ಲ ಅದಕ್ಕೆ. ಸಭೆಯ ತೀರ್ಮಾನ, ಸಲಹೆ ಅರ್ಹರಿಂದ ಸಲಹೆ ತಗೊಳ್ಳಿ, ತೀರ್ಮಾನ ನೀವು ಮಾಡಿಕೊಳ್ಳಿ. ಯಾಕೆ ಅಂದರೆ ಅದನ್ನೇ ಭಗವದ್ಗೀತೆ ಹೇಳುತ್ತೆ, ಉದ್ಧಾರೆಯೇದು ಆತ್ಮಾನಾತ್ಮಾನಂ. ಯಶಸ್ಸಿನ ಮೊದಲ ಸೂತ್ರ ಅಂದರೆ ಉದ್ಧಾರೆಯೇದು ಆತ್ಮಾನಾತ್ಮಾನಂ ನಾತ್ಮಾನಂ ಅವಸಾದಯೇ. ಆತ್ಮೈವಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದೆಲ್ಲ ಕಾಲಕ್ಕೂ ಬೇಕಾದ ಮಾತು. ಯಾವ್ದು ಬುದ್ಧ ನಿಮ್ಮದನ್ನ ನಿಮ್ಮ ನೀವೇ ಉದ್ಧಾರ ಮಾಡಿಕೊಳ್ಳಬೇಕೇ ಹೊರತು ಬೇರೆಯವರಲ್ಲ. ಯಾವೇ ಮೇಷ್ಟು ಪಾಠ ಮಾಡಬಹುದು, ಯಾವುದೇ ಸ್ಕೂಲ್ ಆಗಿರಬಹುದು, ಯಾವುದೇ ಕಾಲೇಜ್ ಆಗಿರಬಹುದು, ಎಕ್ಸಾಮ್ ಆದಲ್ಲಿ ಬರೆಯೋರು ಮಾತ್ರ ಇವನೇ. ಯಾರು ಬರೆಯೋದಿಲ್ಲ, ಬರೆದವ ಔಟ್, ಅವರು ಕೂಡ ಅವನು ಒಂದೇ ಜವಾಬ್ದಾರಿ. ತಾನೇ ಬರೆದು ಪಾಸ್ ಆಗಬೇಕು ಅನ್ನೋದು ಎಷ್ಟು 100% ಕರೆಕ್ಟ್. ನಮ್ಮ ಜೀವನದ ರೆಸ್ಪಾನ್ಸಿಬಿಲಿಟಿ ನಮ್ಮದಾಗಬೇಕೇ ಹೊರತು ಇನ್ನೊಬ್ಬರದಾಗಬಾರದು. ಈ ಒಂದು ಭಾವನೆ ಬಂದರೆ ಭಗವದ್ಗೀತೆಯ ಶ್ಲೋಕದ ಒಳ್ಳೆ ಅರ್ಥ ಆಗಲ್ಲ. ಇನ್ನೊಬ್ಬರು ಬ್ಲೇಮ್ ಮಾಡ್ತಾರೆ ಅಂದರೆ ಇವನಿಗೆ ಬರ್ತಿಲ್ಲ ಅಂತ ಅರ್ಥ. ಇನ್ನೊಬ್ಬರು ಬ್ಲೇಮ್ ಮಾಡೋದ್ರಲ್ಲಿ ಜಾಣತನನೇ ಇಲ್ಲ, ಇವನ್ನೇ ಬ್ಲೇಮ್ ಮಾಡ್ಕೋಬೇಕಾಗ. ಅದಕ್ಕೆ ಆತ್ಮಾನ ಮವಸಾದಯ ಆತ್ಮೈವಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು. ಆ ಶ್ಲೋಕಕ್ಕೆ ತುಂಬ ಅರ್ಥ ಇದೆ. ನಮಗೆ ಬೇಕಾಗಿದ್ದು ಇವತ್ತು ಇಷ್ಟರ ಮಟ್ಟಿಗೆ ಅರ್ಥ ಸಾಕು. ನಮ್ಮದೇ ತೀರ್ಮಾನ ನಮ್ಮದೇ ಆಗಬೇಕೇ ಹೊರತು ಮತ್ತೊಬ್ಬರದಾಗಬಾರದು. ಗುರಿ ಖಚಿತವಾಗಬೇಕು, ಅದು ಎಂಬಿಗಸ್ ಆಗಬಾರದು. ಈ ಕೇರಂನಲ್ಲಿ ಹೊಡಿತೀರಿ, ಯಾವ ಕಡೆ ಹಾಕಬೇಕು ಅಂತ ಐಡಿಯಾ ಸುಮ್ಮನೆ ಹೊಡಿತೀರಿ, ಎಲ್ಲ ಹೋಗ್ತಾ ಇರುತ್ತೆ. ಕೆಲಸ ಇಲ್ಲಿ ಹೊಡಿತಾ ಇರ್ತಾನೆ, ಈ ಪಾಲ್ ಇಲ್ಲಿ ಬಂದು ಬೆಳುತ್ತದೆ. ಅವನು ಆಕಸ್ಮಿಕ ಅವನು ಏನು ಬಿಟ್ಟಿದ್ದೆ ಅಲ್ಲಿ ಬೀಳಬೇಕು ಅಂತೇಳಿ, ಗೊತ್ತಾಯ್ತಾ? ಅವನು ಏನು ಬಿಟ್ಟಿದ್ದೆ ಇಲ್ಲಿ ಬೀಳಬೇಕು ಅಂತೇಳಿ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಅದು ನೋಡಿದರೆ ವ್ಯಾಯಾಮ ರಿವರ್ಸ್ ಕಂಡ ಕಾಣುತ್ತೆ, ರೌಂಡ್ ಔಟ್ ಕಂಡ ಕಾಣುತ್ತೆ. ಬಟ್ ಉದ್ದೇಶ ಇರೋದು ಹಾಗೆ. ಅದನ್ನು ಸುಮ್ಮನೆ ಹೊಡಿತಾ ಇದ್ರೆ ಎಷ್ಟು ಜೋರ ಹೊಡೆದು ಕೂಡ ಮೇಲೆ ಜಂಪಾಗಿ ಕೆಳಗೆ ಬಿಡ್ಬೋದೇ ಹೊರತು ಅಲ್ಲಿ ಬೀಳೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಖಚಿತವಾದ ಗೋಲ್ ಇರಬೇಕು, ಆ ಗೋಲ್ ಶುದ್ಧವಾಗಿರಬೇಕು, ಇನ್ನೊಬ್ಬರಿಗೆ ತೊಂದರೆ ಮಾಡೋ ಉದ್ದೇಶ ಇರಲೇಬಾರದು, ಯಶಸ್ಸು ನಮ್ಮದಾಗಬೇಕು, ಅದರ ಅನುಭವ ನಮಗೆ ಎಲ್ಲ ಯೋಗ್ಯರಿಗೂ ಮುಟ್ಟಬೇಕು. ಈ ಭಾವನೆ ಇರಬೇಕು. ಬಾವಿ ತೋಡಿಸಿದಾಗ ನಾನು ಒಬ್ಬರಿಗೆ ನೀರು ಕುಡಿಯಲಿಕ್ಕೆ ಅಂತ ಬಾವಿ ತೋಡಿಸಿದ ಗತಿ ಏನಾಗುತ್ತೆ? ತಪ್ಪು. ಬಾಯಾರಿದವರಿಗೆಲ್ಲ ಸಾಧ್ಯವಾದಷ್ಟು ಇದರಿಂದ ಸಪ್ಲೈ ಆಗಲಿ ಅನ್ನೋ ಭಾವನೆ ಇದ್ದರೆ ಬಾವಿ ತೋರಿಸ್ತಕ್ಕಂಥ ಕೆಲಸ ಯಶಸ್ವಿಯಾದ ಕೆಲಸ ಆಗುತ್ತೆ. ಅದು ಮೊದಲನೇದು ಒಂದು ವಿಶಾಲವಾದ ಗುರಿ. ನಮ್ಮಲ್ಲಿ ಆ ವಿಶಾಲ ಗುರಿ ಕಲ್ಪನೆಯನ್ನು ಹೇಳೋದಕ್ಕೇನೆ ಸರ್ವೇ ಜನಾಃ ಸುಖಿನೋ ಭವಂತು. ಕೆಲವು ಒಳ್ಳೆ ಮಾತುಗಳಿದೆ. ಮಾ ಕಶ್ಚಿತ್ ದುಃಖ ಭಾವ ಭವೇತ್. ಯಾರೂ ದುಃಖಿ ಆಗಬಾರದು, ಎಲ್ಲರೂ ಸುಖವಾಗಿರಬೇಕು. ಮೊದಲಾದ ಒಳ್ಳೆಯ ಕಲ್ಪನೆಗಳನ್ನು ಹಾಕ್ತಾರೆ. ನಮ್ಮಲ್ಲಿ ಯೋಚನೆ ಮಾಡಿ, ಮನೆಗೆ ಮುಂದೆ ಕಸ ಬಳಿತಾರಲ್ಲ, ಕಸ ಗುಟ್ಟು ಪಕ್ಕದಲ್ಲಿ ಮುಂದೆ ಹಾಕಿಬಿಡೋದು. ಈ ಸೊಲ್ಯೂಷನ್ ಆಯಿತು, ಒಂದು ಡ್ಯಾಮೇಜ್ ಇದು. ಅದು ಇಂದು ಯಾರು ನಮ್ಮನೆ ಒಂದು ಬೀಳಬಾರದು ನಮಗಿದ್ದ ಹಾಗೆ, ಯಾರ ಮನೆ ಮುಂದೆ ಬೀಳಬಾರದು ಎಲ್ಲರೂ ಇರುತ್ತೆ. ಹಾಕಿದ್ರೆ ದೇವರು ಇರುವ ಅನ್ಯಾಯ ಇದೆ, ಹೇಳ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ವೇದವ್ಯಾಸರು ಮಾತಾಡುತ್ತಾರೆ. ಸಿಂಪಲ್ ಒಂದು ಸೂತ್ರ, ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇ. ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇ. ಯಾವುದು ನಮಗೆ ಅನನುಕೂಲ ಅಂತ ನಮಗೆ ಅನಿಸ್ತಿದೆ ಅದು ಬೇರೆಯವರು ಆಗಬಾರದು. ಕೆಲವು ಬಾಳೆಹಣ್ಣು ಸಿಪ್ಪೆ ನೋಡುತ್ತಾರೆ, ತುಳಿತಾರೆ, ಬಿದ್ದು ಬಿಡ್ತಾರೆ, ತೆಗೆದು ಬೀಳ್ತಾರೆ, ಪಕ್ಕದಲ್ಲಿ ಹಾಕೋಗ್ತಾರೆ, ನಾವು ದೂರ ಹಾಕದೆ ಅಲ್ಲೇ ಇನ್ನೊಬ್ರು ಬೀಳ್ಬೇಕು. ಮತ್ತೆ ಅವ್ರು ಮೊದಲು ಮಾಡೋಕೆ ಯಾರೂ ಬೀಳಬಾರದು ಅಂತ ಅನ್ಕೊಂಡ್ರೆ ಎಷ್ಟು ಸುಲಭವಾಗುತ್ತದೆ? ಮುಳ್ಳು ತೆಗೆದು ಪಕ್ಕದಲ್ಲೇ ಹಾಕೋದು, ಇದು ಭಾರಿ ಡೇಂಜರಸ್ ಅಪ್ರೋಚ್. ಇದರಿಂದ ಜೀವನದಲ್ಲೂ ಯಶಸ್ಸಿಲ್ಲ, ಅವತ್ತಿನ ಮಟ್ಟಿನ ಯಶಸ್ಸಿಲ್ಲ, ಎಂದೂ ಯಶಸ್ಸು ಬರೋದಿಲ್ಲ. ಇಂಥ ಒಂದು ಬ್ರಾಡ್ ಕಾನ್ಸೆಪ್ಟ್ ಇರಬೇಕು. ಗೋಲ್ ಆಯ್ಕೆಯಲ್ಲೇನೆ ತುಂಬ ಬ್ರಾಡ್ ಕಾನ್ಸೆಪ್ಟ್ ಇದ್ರೆ ಅದು ಮೊದಲ ಹಂತದ ಯಶಸ್ಸು. ಇನ್ನು ಮುಂದೆ ಫೈಂಡಿಂಗ್ ದಿ ರೈಟ್ ಕೋಚ್ ಆರ್ ಟೀಚರ್, ಇದೆಲ್ಲದರ ಸಿದ್ಧಿ ಆಗಬೇಕಾದ್ರೆ ಯಶಸ್ಸು ಸಾಧಿಸಬೇಕಾದ ನಾವಾದರೂ ಕೂಡ ಅದು ಗೈಡೆನ್ಸ್ ತುಂಬ ಜನಗಳಿಂದ ಬೇಕು. ಅದಕ್ಕೆ ನಮಗೆ ಒಬ್ಬ ಗುರುಗಳು ಬೇಕು. ಇವತ್ತು ಕ್ರಿಕೆಟಿಗೆ ಕೋಚ್ ಕೋಚ್ ಒಂದು ಗಲಾಟೆ ನಡೆದಿದೆ, ಫಾರಿನ್ ಕೋಚು ಇಂಡಿಯನ್ ಕೋಚು, ದೊಡ್ಡ ಗಲಾಟೆಗಳೆಲ್ಲ. ಅಂತ ಕೋಚ್ ಬೇಕು ಅಂತ ಅರ್ಥ ಗೊತ್ತಿಲ್ವೇ. ಕೋಚ್ ಬೇಕು, ಒಬ್ಬ ಟೀಚರ್ ಬೇಕು. ಆ ಟೀಚರ್ನ ಆಯ್ಕೆಯಲ್ಲೂ ಬಹಳ ಯಶಸ್ಸಿನ, ಅವನು ಯಶಸ್ವಿಯಾಗಿರಬೇಕು ಫಸ್ಟ್. ಎಲ್ಲದರಲ್ಲೂ ಅವನು 10% ತಗೊಂಡವನ್ನ ಯಾರು ಕೋಚ್ ಆಗಿ ಆರಿಸೋದಿಲ್ಲ. ಇವನು 10% ಒಳಗೆ ಬರ್ತಾನೆ, ಕೋಚ್ಗಿಂತ ಕಡಿಮೆ ಇರ್ತಾನೆ, ಅದರಿಂದ ಉಪಯೋಗಕ್ಕೆ ಬರೋದಿಲ್ಲ. ಯಾವ ಸಕ್ಸಸ್ಫುಲ್ ಆಗಿರ್ತಾನೆ ಅವನು ಕೋಚ್ ಆಗಬೇಕು. ಇವತ್ತು ಅಲ್ಲಿ ತಪ್ಪಿರೋದು, ನಾವು ಇವತ್ತು 100 ಮತಗಳನ್ನು ಆರಿಸ್ಕೋಬೇಕಾದ್ರೆ ಆ ಮತಾಚಾರ್ಯ ಫೇಲ್ ಆಗಿದ್ದಾರೆ, ಇನ್ನು ಅವ್ರು ಫಾಲೋ ಮಾಡಿ ಇವನೇ ಸಕ್ಸಸ್ಫುಲ್ ಆಗ್ತಾನೆ. ಈ ಮಧ್ಯೆ ಮತಾಚಾರ್ಯ ಫೇಲ್ ಆಗಿರಬೇಕಾದ್ರೆ ಅವ್ರ ಶಿಷ್ಯ ಇನ್ನೇನು ಪಾಸ್ ಆಗೋ ಚಾನ್ಸೇ ಇರೋದಿಲ್ಲ. ಮೇಸ್ಟ್ರಿ 10 ಅಟೆಂಪ್ಟ್ ಪಾಸ್ ಆಗಿದ್ದರೆ ಸ್ಟೂಡೆಂಟ್ ಎಷ್ಟು ಅಟೆಂಪ್ಟ್ ಪಾಸ್ ಆಗ್ಬೋದು? ಅದು ಯಶಸ್ವಿ ಟೀಚರ್ ಆಗಿರಬೇಕು ಫಸ್ಟ್, ಯಶಸ್ವಿ ಟೀಚರ್ ಆಗಬೇಕು. ಆ ಹಿನ್ನೆಲೆಯಲ್ಲಿ ಸ್ಪಿರಿಚುವಲ್ ಟೀಚರ್ ಆಯ್ಕೆಯಲ್ಲಿ ತುಂಬ ಜನ ಸೋಲ್ತಾರೆ. ಇವತ್ತಂತೂ ಆ ಕಾಲಕ್ಕೆ ಯಾರಾದರೂ ಆಯಿತು ಅನ್ನೋ ಭಾವನೆ ಬಂದೋಗ್ಬಿಟ್ಟಿದೆ. ಯಾರು ಎಷ್ಟು ಜನ ಹೋಗ್ತಾರೆ ಒಬ್ಬರ ಹತ್ರ ತಾವು ಹೋಗ್ಬಿಡ್ತಾರೆ ಆಮೇಲೆ, ಅದೆಲ್ಲ ಇರಬಾರ್ದು. ಎಷ್ಟು ಜನ ಹೋಗ್ತಾರೆ ಅದೆಲ್ಲ ಕಲ್ಪನೆ ಇಲ್ಲ, ಅವನು ಯಶಸ್ವಿಯಾಗಿದ್ದಾನೆ ಆ ಫಸ್ಟ್. ಆದ್ದರಿಂದ ನಮಗೆ ಯೋಚನೆಯೇ ಇಲ್ಲ. ಖಚಿತವಾದ ಒಂದು ಪದ್ಧತಿ ಇದೆ. ಶ್ರೀ ಭದ್ರಾಚಾರ್ಯರು, ಉದಯತೀರ್ಥರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ಆಮೇಲೆ ರಾಘವೇಂದ್ರ ಸ್ವಾಮಿಗಳು, ಈ ಕಡೆಗೆ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ, ನಮಗೆ ಕನ್ಫ್ಯೂಷನ್ನೇ ಇಲ್ಲ. ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಹಾದಿಯಲ್ಲಿ ಬಂದಿದ್ದೆ. ಈ ಅಷ್ಟೊತ್ತು ಪ್ರಾರ್ಥನೆ ಮಾಡಿದರಲ್ಲ, ಚಿರಜೀವಿಯಾಗೆಲ್ಲವ ಚಿನ್ನ ನೀನು ಪರಮಭಾಗವತರ ಪದಧೂಳಿ ಧರಿಸುತ್ತಲಿ, ಅದೇ ಕೋಚ್ ಕಾನ್ಸೆಪ್ಟ್. ಪರಮಭಾಗವತರ ಪದಧೂಳಿ ಧರಿಸುತ್ತಲಿ, ಅದಕ್ಕೆ ಒಂದರ್ಥ ಪದಧೂಳಿದ ನಮಸ್ಕಾರ ಮಾಡೋದು ಅಂತ ಒಂದರ್ಥ. ಪದಧೂಳಿ ಪದಗಳು ಅಂದರೆ ಮಾತುಗಳು, ಅದು ಮಾತನ್ನು ಅರ್ಥ ಮಾಡಿಕೊಂಡ್ರೆ ಯಶಸ್ಸು ಸಿಗುತ್ತೆ ಅಂತ. ಮಹತ್ ಸೇವಾಂ ದ್ವಾರಬಾಹುರು ವಿಮುಕ್ತೇಹೇ, ಭಾಗವತದ ಮಾತು. ದೊಡ್ಡ ಸಂಘವಾಗಲಿ, ಸಾಧು ಸಂಘವಾಗಲಿ, ಇವೆಲ್ಲವೂ ಹೇಳೋದು ಅದೇ ವಿಚಾರವನ್ನು. ಪ್ರತಿಯೊಬ್ಬರೂ ಕೂಡ ತಾವು ಯಶಸ್ವಿಯಾದಂಥ ಗುರುಗಳನ್ನು ಆರಿಸಿಕೊಳ್ಬೇಕಾದದ್ದು ಮೊದಲ ಹಂತ. ಅದರಲ್ಲೂ ನಮ್ಮಲ್ಲಿ ಒಂದು ವಿಶೇಷ ಇದೆ, ಮತ್ತೆ ಸ್ಪಿರಿಚುವಲ್ ಸಕ್ಸಸ್ಫುಲ್ ಆಗಿರಬೇಕಾದ್ದರಿಂದ ಬರೀ ಲೌಕಿಕ ಯಶಸ್ಸು ಆಗಬಾರದು, ಎರಡರಲ್ಲೂ ಯಶಸ್ಸು ಗಳಿಸಿರಬೇಕು. ಎರಡರಲ್ಲೂ ಯಶಸ್ಸು ಗಳಿಸಿದಾಗ ಮಾತ್ರ ಯಶಸ್ವಿಯಾದ ಗುರುವಾಗ್ತಾನೆ. ಎರಡು ಸಾಧ್ಯವಾಗದೆ ಹೋದಾಗ ಇದ್ದುದರಲ್ಲೇ ಬೆಟರ್ ಆರಿಸ್ಕೋಬೇಕಾದ, ಇದ್ದುದರಲ್ಲೇ ಬಿಡಲಿಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಉಪದೇಶಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ, ಆ ಗುರುಗಳ ಲಕ್ಷಣವನ್ನು ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ಉಪದೇಶಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ, ಯಾರು ಯಾರಿಗೆ ವಿಷನ್ ಇದೆ ಅಂಥವರ ಶಿಷ್ಯನಾಗಬೇಕು. ಅವರು ವಿಷನ್ನೇ ಇಲ್ಲ ಅಂದರೆ ಶಿಷ್ಯನಾದ ಚಾನ್ಸಸ್ ಇಲ್ಲ, ಅವನಿಗೆ ಇಲ್ಲ ಫಸ್ಟ್. ಇವತ್ತು ಮುಂದೆ ಹೋಗಬೇಕಾದ್ರೆ ನಮಗೆ ದಾರಿ ಗೊತ್ತಿಲ್ಲ ಅಂತ ನಾವು ಮುಂದೆ ಹೋಗಬೇಕಾದ್ರೆ ಅವನಿಗೂ ದಾರಿ ಗೊತ್ತಿಲ್ಲ ಅಂದರೆ ಪಂಚಿತ ಆಗುತ್ತಾರೆ. ಅಂಧೇನೈವ ನಿಯಮಾನ ಯಥಾಂಧಾ, ಉಪನಿಷತ್ತನ್ನು ಹೇಳುತ್ತಾರೆ. ಅಂಧೇನೈವ ನಿಯಮಾನ ಯಥಾಂಧಾ, ಕುರುಡರು ಅಂದರೆ ಗೊತ್ತಿಲ್ಲದವರು ಅಂತ ಅರ್ಥ. ಯಾರಿಗೆ ವಿಷಯದಲ್ಲಿ ಪರಿಣತಿ ಇಲ್ಲ ಅವರನ್ನು ಫಾಲೋ ಮಾಡೋದ್ರಿಂದ ನಮಗೆ ಎಂದೂ ಯಶಸ್ಸು ಬರೋದಿಲ್ಲ. ಆದ್ದರಿಂದ ಯಶಸ್ವಿ ಗುರುಗಳು ಬೇಕು. ಇದರಲ್ಲಿ ಬೇರೆ ಯಾವ ಪಂಥದವರಿಗೂ ದೊಡ್ಡ ಸಮಸ್ಯೆ ಇದೆ, ನಮಗೆ ಸಮಸ್ಯೆ ಸರ್ವಾತ್ಮನ ಇಲ್ಲ. ಆದರೆ ನಾವೇನು ತಪ್ಪು ಮಾಡ್ತೇವೆ ಅಂದರೆ ಅವ್ರ ಹೆಸರು ಕೇಳಿದ್ದೇವೆ ಹೊರತು ಅವ್ರ ಟೀಚಿಂಗ್ ಕೇಳಿಲ್ಲ, ಇದು ಸಮಸ್ಯೆ. ನಿಮ್ಮ ರಾಯರು ಗೊತ್ತು, ವಾದಿರಾಜರು ಗೊತ್ತು, ಜಯತೀರ್ಥರು ಗೊತ್ತು, ಅವ್ರ ಟೀಚಿಂಗ್ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಮಗೆ ಯಶಸ್ಸು ಬರ್ತಾ ಇಲ್ಲ, ಇಲ್ಲಾದ್ರೆ ಬರಬೇಕಾಗಿತ್ತು ಯಶಸ್ಸು. ಅವರೇನು ಹೇಳಿದ್ದಾರೆ ಮೊದಲನೇ ಮಾತು, ಯಶಸ್ವಿಯಾದ ಪುರುಷರ ಬಗ್ಗೆ ಇಂಟರ್ವ್ಯೂ ಮಾಡ್ತಿರ್ತಾರೆ ದೇವಿಗಳು, ದೇವಿಗಳು ಇನ್ನು ಯಶಸ್ಸಿನ ಗುರುತೇನು, ಇಂಟರ್ವ್ಯೂ ಮಾಡೋದು ಅಂದರೆ ಅವ್ರ ಮಾತು ಕೇಳೋದು ಅಂತ ಅರ್ಥ. ಅವ್ರ ಮಾತು ರಾಯರ ಇಂಟರ್ವ್ಯೂ ಮಾಡಿದರೆ ಒಂದ್ಸಲ ಯಶಸ್ಸಿನ ಮೂಲ ಅಂತ ಕೇಳಿದರೆ, ಹರಿಪಾದ ಕಂಜನಿ ಸೇವನ ಲಬ್ಧ ಸಮಸ್ತ ಸಂಪತ್, ದೇವರ ದಯೆಯಿಂದ ನಮ್ಮ ಮುಂದೆ ಬಂದಿದ್ದೇವೆ, ಈ ಉತ್ತರ ಕೊಡ್ತಾ ಯಶಸ್ಸು ಬೇಕು. ಈ ಹಿನ್ನೆಲೆಯಲ್ಲಿ ಗುರುಗಳ ಸ್ಥಾನ ಬಹಳ ದೊಡ್ಡದಾಗಿರತಕ್ಕಂಥ ಸ್ಥಾನ. ನ್ಯಾಯಸುಧೆಯಲ್ಲಿ ಟೀಕಾಕೃತರ ಮಾತು ಅದೇನೆ, ನಮ್ಮ ಈ ಸಾಧನೆಗಳಾಗಿರ್ತಕ್ಕಂಥ ಉಪಕರಣಗಳೆಲ್ಲ ಒಂದು ಕಡೆಗೆ, ಆದರೆ ದೊಡ್ಡವರ ಗೈಡೆನ್ಸೇ ಒಂದು ಕಡೆ. ಅದನ್ನೇ ಅವರು ನಶಬ್ದಾಬ್ಧವು ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ ನಚ ವಿಧಿತ ವೇದ್ಯ ಅಪಿವಯಂ, ಇವೆಲ್ಲ ತಿಳ್ಕೋಬೇಕಾದ ಅತ್ಯಂತ ಅರ್ಹ ವಿಚಾರಗಳೇ. ಆದರೆ ಅದಕ್ಕಿಂತ ಮೇಲೆ ಯಾವುದಿದೆ ಅಂದರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾಹ ಮಾನ್ಯಾತ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾನು ಮಧ್ವಾಚಾರ್ಯರ ಪರಮಾನುಗ್ರಹಕ್ಕೆ ಪಾತ್ರನಾಗಿದ್ದಕ್ಕೆ ಇಷ್ಟು ಮೇಲೆ ಬಂದಿದ್ದೇನೆ. ಜೈತೀರ್ಥರು ಯಶಸ್ಸನ್ನು, ದೊಡ್ಡ ಯಶಸ್ಸನ್ನು ಕಂಡವರು. ಇಡೀ ನಮ್ಮ ಪರಂಪರೆಯಲ್ಲಿ ಯಾವ್ದಾರು ಗ್ರಂಥದ ಮಂಗಳವಾಗುತ್ತೆ ಅಂತ ಕೇಳಿದರೆ ಇಲ್ಲ, ಶ್ರೀಮದ್ ಆಚಾರ್ಯ ಗ್ರಂಥಗಳು, ಜೈತೀರ್ಥರ ಗ್ರಂಥಗಳು ಬಹಳ ಪ್ರಭಾಪಕವಾಗಿ ಅಷ್ಟು ಯಶಸ್ಸು ಇಲ್ಲಿಂದ ಬಂತವರಿಗೆ ಸೂತ್ರ ಹೇಳುತ್ತಾರೆ. ನಾನು ಗುರುಗಳಾದ ಮಧ್ವಾಚಾರ್ಯ ಪೂರ್ಣ ನಂಬಿದ್ದೇನೆ, ಆ ಹಿನ್ನೆಲೆ ಯಶಸ್ಸನ್ನು ಗಳಿಸ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿ ಕಾನ್ಸೆಪ್ಟ್ ತುಂಬಾ ಕಡಿಮೆ ಆಗ್ತಾ ಇದೆ. ಮೊದಲು ಗುರುಗಳನ್ನೇ ಹೊಂದೋದಿಲ್ಲ, ಮೊದಲನೇ ತಪ್ಪು. ಗುರುಗಳ ಆದರ್ಶವನ್ನು ಪಾಲನೆ ಮಾಡೋದಿಲ್ಲ. ಗುರುಗಳ ಆದರ್ಶವನ್ನು ಪಾಲನೆ ಮಾಡಿದಾಗ ಮಾತ್ರ ಗುರುಗಳನ್ನ ಸ್ವೀಕಾರ ಮಾಡಿದ್ದಕ್ಕೆ ಉಪಯೋಗ ಬರುತ್ತೆ, ಇಲ್ಲದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ, ಅದು ಶೋ ಆಗುತ್ತೆ ಅಷ್ಟೇ. ಜೈತೀರ್ಥರು ಹೇಳಿರೋ ಮಾತು ಪ್ರಾಪರ್ ಕೋಚ್ ಎಂಬ ಕಾನ್ಸೆಪ್ಟ್ನಲ್ಲಿ ಒಳ್ಳೆ ಯಶಸ್ಸಿದೆ. ಪರಿಪೂರ್ಣ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ. ಗುರುಗಳು ಏನಾಗಿರಬೇಕು? ಅವರು ಪೂರ್ಣ ಪ್ರಮತಿಗಳಾಗಿರಬೇಕು. ಅಲ್ಲಿ ಮಾಸ್ಟರ್ ಇರಬೇಕು, ಸಬ್ಜೆಕ್ಟಲ್ಲಿ ಮಾಸ್ಟರ್ ಇರಬೇಕು. ಅವರು ಅಂಥವರ ಒಂದು ಗೈಡೆನ್ಸ್ನಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ರೈಟ್ ಕೋಚ್ ಬೇಕು, ರೈಟ್ ಗುರುಗಳು ಬೇಕು. ಮುಂದೆ ನಮಗೆ ಗುರಿಯನ್ನು ಅರ್ಸ್ಕೊಂಡಾಯಿತು, ಸಂಬಂಧಪಟ್ಟ ಗುರುಗಳು ಸಿಕ್ಕರು. ಅಂಥ ಗುರುಗಳು ಒಬ್ಬರಾಗಬಹುದು, ಬೇಕಾದ್ರೆ ಹೆಚ್ಚು ಆಗಬಹುದು. ಅದಕ್ಕೆ ನಮ್ಮಲ್ಲಿ ಶ್ರೀ ಗುರುಭ್ಯೋ ನಮಃ ಅಂತ ಬಹುವಚನ ಉಪಯೋಗಿಸ್ತೇವೆ. ಗುರುಭ್ಯೋ ನಮಃ ಹರಿಹಿ ಓಂ. ಗುರುಗಳು ಅನೇಕರಿರಬಹುದು. ಉದಾಹರಣೆ ಎಷ್ಟೇ ನಮ್ಮಲ್ಲಿ ನೋಡಿ, ಶ್ರೀಮದ್ ಆಚಾರ್ಯ ಗುರುಗಳು, ಜೈತೀರ್ಥರ ಗುರುಗಳು, ಎಲ್ಲ ಗುರುಗಳು ತಾನೆ. ವ್ಯಾಸರಾದ್ರೆ ಎಲ್ಲ ಗುರುಗಳೇ. ಗುರುಗಳು ತುಂಬ ಇರುವ, ದೇವರು ಮಾತ್ರ ಒಬ್ಬರೇ. ದೇವ್ ಗುರು ಗುರುಗಳು ದೇವರು ಮನೆಯಾಗಿ ಗುರು ಒಬ್ಬನಾದರೂ ಪ್ರಯೋಜನ ಇಲ್ಲ. ದೇವರು ಒಬ್ಬನೇ ಆಗಿರಬೇಕು. ಆದರೆ ಗುರುಗಳು ತುಂಬ ಜನ ಆಗಬಹುದು, ಆದರೆ ಪರಸ್ಪರ ಕಾಂಟ್ರಡಿಕ್ಷನ್ ಇರಬಾರ್ದು ಅವರಲ್ಲಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಈ ಹಿನ್ನೆಲೆಯಲ್ಲಿ ನಾವು ಗುರುಗಳನ್ನು ಆರಿಸಿಕೊಳ್ಳೋದ್ರಲ್ಲಿ ಎಚ್ಚರ ವಹಿಸಬೇಕು. ಅವರ ಮಾತುಗಳನ್ನು ಸರಿಯಾಗಿ ಕೇಳಬೇಕು. ತೀರ್ಮಾನ ಮಾತ್ರ ಇಂಪಾರ್ಟೆನ್ಸ್ ಆಫ್ ವಿಲ್ ಪವರ್ ಅಂಡ್ ಕಮಿಟ್ಮೆಂಟ್. ಸರಿಯಾದ ಒಂದು ವಿಲ್ ಪವರ್ ಬೇಕು, ಬದ್ಧತೆ ಬೇಕು. ಕಮಿಟ್ಮೆಂಟ್ ಅಂದರೆ ಬದ್ಧತೆ, ವಿಲ್ ಪವರ್ ಅಂದರೆ ಸಾಧಿಸರಿಯಬೇಕು ಅಂತಕ್ಕಂಥ ಛಲ. ಎರಡು ಇಲ್ಲದೆ ಹೋದರೆ ಎಂದೂ ಯಶಸ್ಸನ್ನು ಗಳಿಸೋಕ್ಕಾಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಭೀಮಸೇನ ದೇವರ ಮಾತಿದೆ. ಧರ್ಮರಾಜ ರಾಜಸೂಯಾಗ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡಿದ. ಭಗವಂತನಾದ ಕೃಷ್ಣನನ್ನು ಆಹ್ವಾನಿಸಿದರು. ಕೃಷ್ಣ ಬಂದ, ತನ್ನ ಅಭಿಪ್ರಾಯವನ್ನು ಮುಂದಿಟ್ಟ. ಹೀಗೆಲ್ಲ ಮಾಡಬೇಕಾಗಿದೆ, ನಮ್ಮ ತಂದೆ ಹೇಳಿಕೊಡ್ತಿದ್ದಾನೆ ಪಾಂಡುರಾಜ ಅಂತ ಹೇಳಿದಾಗ ಕೃಷ್ಣ ಅದನ್ನು ಭಾರಿ ಹೊಗಳಿದ, ಭಾರಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಹೇಳಿದ. ನೋಡು ಧರ್ಮರಾಜ, ರಾಜಸೂಯಾಗ ಮಾಡ್ತೇನೆ ಅಂತ ಹೊರಟಿದ್ದಿ, ಆದರೆ ಕೊ ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಕೊ ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಜರಾಸಂದ ಬದುಕಿದ್ದಾನೆ, ಅದು ಹೇಗೆ ರಾಜಸೂಯಾಗ ಸಾಧ್ಯ ಅಂತ ಕೃಷ್ಣ ಕೇಳಿದ. ಧರ್ಮರಾಜ ಯೋಚನೆ ಮಾಡ್ದ, ತೀರ್ಮಾನ ಮಾಡ್ದ. ನಿವರ್ತಿತಂ ಮನಃಕ್ರತೋಹೋ. ಕೃಷ್ಣ ಐಡಿಯಾ ಡ್ರಾಪ್ ಮಾಡಿಬಿಟ್ಟೆ ಅಂತ ಹೇಳಿದ. ಯಾಗದ ಐಡಿಯಾ ಕೈಬಿಟ್ಟು ಬಿಟ್ಟೆ. ಯಾಕೆ ಜರಾಸಂದ ಭಾರಿ ದೊಡ್ಡ ಶತ್ರು, ಆದ್ರಿಂದ ಅವನು ಗೆಲ್ಲದೆ ಹೋದರೆ ರಾಜಸೂಯಾಗ ಮಾಡೋಕ್ಕಾಗೋದಿಲ್ಲ ಅಂದರೆ ರಾಜಸೂಯಾಗ ಮಾಡೋದಿಲ್ಲ ಅಂತಾನೆ ಅರ್ಥ ಅಂತ ಹೇಳಿಬಿಟ್ಟು ಆಗ ಭೀಮಸೇನ ಮಾತಾಡ್ತಾರೆ. ಅಣ್ಣ ಇದು ಸರಿಯಾದದ್ದಲ್ಲ, ವಿಘ್ನ ಇದೆ ಎಂದು ಮಾತ್ರಕ್ಕೇನೆ ಬಿಡಬೇಕು ಅಂತ ಅರ್ಥ. ರಾಜಸೂಯಾಗ ಒಳ್ಳೆಯದು, ಮಾಡಬೇಕು ಅಂತ ಆಯ್ತು. ಈಗ ಅದನ್ನು ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕೇ ಹೊರತು, ಕಷ್ಟ ಇದ್ದರೆ ಗೆಲ್ಲಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ಅದನ್ನು ಬಿಡೋದು ಉಪಾಯ ಅಲ್ಲ. ಯಾರು ಸೋಲ್ತಾರೆ ಗೊತ್ತಾ ಅಂತ ಭೀಮಸೇನ ಒಂದು ಮಾತಾಡ್ತಾರೆ. ನೆನಪಿಟ್ಕೊಂಡಿರ್ಬೇಕು, ತುಂಬ ಜನ ವರ್ಕ್ಶೀಟಲ್ಲಿ ಉಪಯೋಗ ಮಾಡ್ಕೋಬೇಕಲ್ಲ. ಪ್ರಸಂಗ ಬಂದಾಗ ಪಾಯಿಂಟ್ಸ್ ಪಡ್ಕೊಳ್ಳೋದು ಒಂದು, ನಿಮಗೆ ಆ ಸಂಶಯ ಬಂದಾಗ ಅಲ್ಲೇ ನೋಟ್ ಮಾಡ್ಕೊಂಡು ಎರಡು ಅಂಶ ಇರಬೇಕಾದ್ರೆ. ನೀವು ವರ್ಕ್ಶೀಟಿನ ಉದ್ದೇಶ ಏನು ಅಂತ ಕೇಳಿದರೆ ನಿಮಗೆ ಯಾವ ಪಾಯಿಂಟ್ ಮುಖ್ಯವಾಗಿ ಹಿಡಿಸುತ್ತೋ ಅಂತ ಬರ್ಕೊಂಡ್ಬಿಡೋದು, ಅಥವಾ ಏನು ಕೇಳಿಸ್ಬೇಕು ಅನಿಸುತ್ತೋ ಅಲ್ಲೇ ನೋಟ್ ಮಾಡ್ಕೊಳ್ಳೋದು. ಅವಾಗ ಪ್ರಶ್ನೋತ್ತರ ಕಾಲ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋಕೆ ಬರುತ್ತೆ. ನಿಜಾನುಭಾವ ವರ್ಜಿತ ಹರೇನ ಅನುಗ್ರಹ ಉಜ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಗುರುನ್ನತಿ. ಇದು ಭೀಮಸೇನ ಮಾತು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬರೆದಂತಹ ಶೋಕ, ಎಷ್ಟು ಅಪೂರ್ವ ಶೋಕ ನೋಡಿ. ಉನ್ನತಿ ಅಂದರೆ ಯಶಸ್ಸು, ನಾ ಉನ್ನತಿ ನಾ ಜಗ್ಗುರು ಉನ್ನತಿ. ಇಂಥವ್ರಿಗೆ ಯಶಸ್ಸು ಸಿಗೋದಿಲ್ಲ ಅಂತ ಹೇಳ್ತಾರೆ. ಇಂಥವ್ರಿಗೆ ಯಶಸ್ಸು ಸಿಗೋದಿಲ್ಲ, ಯಾರವರು ಅಂತ ಪ್ರಶ್ನೆ. ನಿಜಾನುಭಾವ ವರ್ಜಿತ, ಒರಿಜಿನಾಲಿಟಿ ಇಲ್ಲದೇ ಇದ್ದವರಿಗೆ, ಒರಿಜಿನಾಲಿಟಿ ಇಲ್ಲದೇ ಇದ್ದವ್ರಿಗೆ ಯಶಸ್ಸು ಸಿಗೋದಿಲ್ಲ. ನಿಜಾನುಭಾವ ವರ್ಜಿತ, ನಿಜ ಅಂದರೆ ನೇಚರ್ ಅಂತ ಅರ್ಥ. ನ್ಯಾಚುರಲ್ ಗ್ರೇಟ್ನೆಸ್ ಯಾರಿಗಿಲ್ಲ ಅವರಿಗೆಂದು ಯಶಸ್ಸು ಸಿಗೋದಿಲ್ಲ. ಹರೇನ ಅನುಗ್ರಹ ಉಜ್ಜಿತ, ಯಾರಿಗೆ ದೇವರ ದಯ ಇಲ್ಲ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ. ಇದು ಬಹಳ ಮುಖ್ಯ. ಇವತ್ತು ಆಧುನಿಕವಾದ ಇದರಲ್ಲಿ ಆ ಪರಿಕಲ್ಪನೆಯೇ ಇಲ್ಲ. ದೇವರು ನಂಬಿದ್ದಕ್ಕೆ ಹಾಳಾದರೆ ಎಂಬ ಜನ ಸಿಗ್ತಾರೆ ಅಷ್ಟೇ. ಕೊನೆಗೆ ಎಲ್ಲಿವರಿಗೆ ಹೋಗಿದ್ದಾರೆ ಅಂದರೆ ದೇವರು ನಂಬೇಡ ಮೋಸ ಹೋಗಿಬಿಡುತ್ತೆ ಎಂದು ಅದು ಕಾಲ ಬಂದೋಗಿ. ದೇವರಲ್ಲಿ ನಂಬಿಕೆ ಯಾರಿಗಿಲ್ಲ, ದೇವರ ದಯೆ ಯಾರು ಸಂಪಾದನೆ ಮಾಡಿಲ್ಲ, ಅವ್ರು ಎಂದೂ ಯಶಸ್ಸು ಬರೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದೇವರ ದಯೆ ದೊಡ್ಡ ರೋಲ್ ಇದೆ. ತುಂಬ ಸರ್ತ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಕೆಲವು ಎಮ್ ಎ ಪಿ ಎಚ್ ಡಿ ಪ್ರೈಮರಿ ಸ್ಕೂಲ್ ಟೀಚರು, ಕೆಲವರು ಎಮ್ ಎ ಪಿ ಎಚ್ ಡಿ ಎಮ್ ಎಸ್ ಸಿ ಪಿ ಎಚ್ ಸಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಷ್ಟೇ ಅವರು. ಇನ್ನೊಬ್ಬರು ಬರೀ ಎಮ್ ಎ ವೈಸ್ ಚಾನ್ಸಲರ್. ಜಸ್ಟ್ ಕಂಪೇರ್ ಮಾಡಿ, ಯಾಕೆ ಡಿಫ್ರೆನ್ಸ್ ಯಾತಕ್ಕಾಯ್ತೀಗ? ಅವ್ರ ಎಮ್ ಎ ಪಿ ಎಸ್ ಸಿ ಒಳ್ಳೆ ಕ್ಲಾಸಲ್ಲಿ ಮಾಡೋದು ಕಡಿಮೆ ಏನಲ್ಲ, ಪಿ ಎಚ್ ಡಿ ಮಾಡಬೇಕಾದ್ರೆ ಎಮ್ ಎಸ್ ಸಿ ಮಿನಿಮಮ್ ಮಾರ್ಕ್ಸ್ ಅಂತ ಇದ್ದೇ ಇರಬೇಕು. ಯಾತಕ್ಕೆ ಹೋಗಲಿಲ್ಲ ಅಂತ ಕೇಳಿದ್ರೆ ಬ್ಯಾಡ್ ಲಕ್, ಇವರಿಗೆ ಬ್ಯಾಡ್ ಲಕ್ ಅಂತ ಹೇಳ್ಬಿಡಿ, ಉತ್ತರ ಗೊತ್ತಿಲ್ಲ ಅವನಿಗೆ. ದೇವರ ದಯ ಸಂಪಾದನೆ ಮಾಡದೆ ಹೋದರೆ ಅದೆಲ್ಲ ವೇಸ್ಟ್ ಆಗುತ್ತೆ. ನಮ್ಮಲ್ಲಿ ಆಧುನಿಕ ಜಗತ್ತಿನೊಳಗೆ ಮೈನಸ್ ಗಾಡಿ ಯೋಚನೆ ಮಾಡೋ ಅಭ್ಯಾಸ ಬಂದಿದೆ. ನಮಗೆ ಎಲ್ಲ ಎತ್ಕೊಡುತ್ತೆ, ದೇವರು ನಮಗೆ ಬೇಕಿಲ್ಲ, ಅದು ಸರಿಯಲ್ಲ. ದೇವರ ದಯ ಎಂಬುದು ಯಾವಾಗ ನಮ್ಮ ಮೇಲೆ ಇರಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ನಿಜವಾದ ಯಶಸ್ಸು ಬರೋದಿಲ್ಲ. ಒಂದು ಸ್ಟೇಜನ್ನು ಯಶಸ್ಸು ಬಂದರೆ ಯಶಸ್ಸು ಅಂತ ಕರೆಯೋದಿಲ್ಲ ಅದನ್ನು. ನಿಜವಾದ ಯಶಸ್ಸು ಬರಬೇಕಾದ್ರೆ ನಾವು ಬಹಳ ಗಂಭೀರ ಯೋಚನೆ ಮಾಡಬೇಕು. ಯಶಸ್ಸಿನ ಹಿನ್ನೆಲೆಯಲ್ಲಿ ಈ ಒಂದು ಭಾವನೆ ಇರಬೇಕು, ಇಲ್ಲದೆ ಹೋದರೆ ಯಶಸ್ಸಲ್ಲ. ಗಂಭೀರವಾದ ಯೋಚನೆ ಮಾಡಿದಾಗ ನಿಜವಾದ ಯಶಸ್ಸಿನ ಪರಿಕಲ್ಪನೆ ಅಲ್ಲಿ ಕೊಡ್ತಾ ಇದ್ದಾರೆ. ಹರೇರ ಅನುಗ್ರಹ ಉಜ್ಜಿತಾಹ, ದೇವರು ನಂಬದೇ ಇದ್ದವರಿಗೆ ಎಂದೂ ಯಶಸ್ಸು ಬರೋದಕ್ಕೆ ಸಾಧ್ಯ ಇಲ್ಲ. ನಾವನ್ನೇ ಯಶಸ್ಸು ಉಪಯೋಗಿಸ್ತಾ ಇರ್ತೇವೆ. ಸಾಮಾನ್ಯ ಓದಿರ್ತಾನೆ, ರ್ಯಾಂಕ್ ಬರ್ತಾನೆ. ಯಾವ ಎಷ್ಟೋ ಜನ ಹುಡುಗರಿರ್ತಾರೆ, ಓದೋದ್ರಲ್ಲಿ ತಿಳ್ಕೊಂಡ್ಬಿಟ್ಟಿರ್ತಾರೆ, ರ್ಯಾಂಕ್ ಬಂದಿರ್ತಾನೆ. ಅದು ಓದೋ ಸ್ಟೈಲೇ ಬೇರೆ ಇರುತ್ತೆ ಅಷ್ಟೇ, ಇವರು ಓದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ. ಇವರು ತುಂಬ ಚೆನ್ನಾಗಿ ಓದಿರ್ತಾನೆ, ರ್ಯಾಂಕ್ ಅಂತ ತಿಳ್ಕೊಂಡಿರ್ತಾರೆ, 35 ತೊಗೊಂಡು ಪಾಸ್ ಆಗಿರ್ತಾರೆ. ಜಸ್ಟ್ 35. ಏನೋ ಇಷ್ಟು ಓದಿದ್ದೆ ಅಂತ ಕೇಳಿದರೆ ಬೇಜಾರಾಗೋದಿಲ್ಲ, ಅದು ಇಲ್ಲ ಅವನಿಗೆ ಉದ್ದೇಶ ಇದ್ದಿದ್ದೆ ಅಷ್ಟು, ಅಷ್ಟು ಓದಿದ್ದಕ್ಕೆ ಇಷ್ಟಾರೋ ಬಂತು ಅಂತ ಹೇಳ್ತಾರೆ. ಅವನ ಯೋಗ್ಯತೆ ಅವನಿಗೆ ಗೊತ್ತು ಪಾಪ. ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಯಾವಾಗಲೂ ಓದ್ತಾ ಇದ್ದ, ಲೈಬ್ರರಿ ಇಲ್ಲ ಓದು ಇಲ್ಲ ಇದು, ನಿನ್ನೊಂದು ಕಡೆ ಹೋಗ್ತಿದ್ದಿಲ್ಲ. ಅವನು ಫಸ್ಟ್ ಟೈಮ್ ಪರಿಚಯ ಆಗಿದ್ದು, ಬಹುಶಃ ಏನೇನೋ ತಗೋತಾನೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಬರೀ 35 ಬಂತು ಅವನಿಗೆ. ಯಾತಕ್ಕೆ ಅಂತ ಕೇಳಿದ್ರೆ ನಾನು ಒಂದು ದಿವಸ ಓದಿ ಹೋಗಿದ್ರು 35 ಬರ್ತಿದ್ದೀನಿ ನನಗೆ ಅಂತ ಹೇಳಿದ್ರು. ಅದು ಅವಳು ಯೋಗ್ಯತೆ ಸರಿಯಾಗಿ ಗೊತ್ತು ಅವನಿಗೆ, ಇಷ್ಟೆಲ್ಲ ಮಾಡಿದ್ರೆ ಇಷ್ಟಾನೆ ಬಂತ ಅಷ್ಟೇ. ಈ ಯೋಚನೆ ಮಾಡಿ ಇದನ್ನು ಅಂದರೆ ಅವನು ಎಷ್ಟು ಪ್ರಯತ್ನ ಇದ್ದರೂ ಕೂಡ ಅದ್ರ ಮೇಲೆ ಹೋಗೋದಿಲ್ಲ. ಆದರೆ ದೇವರ ದಯೆ ಇದ್ರೆ, ದೇವರ ದಯೆ ಎಂಬುದು ಎಷ್ಟು ಪರ್ಸೆಂಟ್ ಆಡ್ ಮಾಡುತ್ತೆ ಹೇಳೋದಕ್ಕೆ ಬರೋದಿಲ್ಲ. ಇದೆಲ್ಲ ಭಗವದ್ಗೀತೆ ಮಾತುಗಳೇ. ಯಶಸ್ಸಿನ ಸೂತ್ರವಾಗಿ 5 ಅಂಶ ಬೇಕು ಅಂತ ಹೇಳುತ್ತಾರೆ. 5 ಅಂಶ ಇರಬೇಕು. 5 ಅಂಶದಲ್ಲಿ ದೇವರ ಅನುಗ್ರಹ ಬಹಳ ದೊಡ್ಡದಾಗಿರತಕ್ಕಂಥದ್ದು. ದೇವರ ಅನುಗ್ರಹ, ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾಹ ದೈವಂಚೈವಾತ್ರ ಪಂಚಮಂ. ಇದು ಭೀಮಸೇನ ಮಾತಿಗೆ ಅರ್ಥ ಆಗುತ್ತೆ. ದೇವರ ದಯೆಯನ್ನು ಸಂಪಾದನೆ ಮಾಡಬೇಕು. ದೇವರ ದಯೆ ಎಂಬ ಎಲ್ಲ ಕಾಲಕ್ಕೆ ಇರಬೇಕು. ಪ್ರತಿನಿತ್ಯ ಭಗವದ್ ಆರಾಧನೆ ನಮ್ಮಲ್ಲಿ ಕಾನ್ಸ್ಟೆಂಟ್ ಆಗಿರಬೇಕು, ಥ್ರೂಔಟ್ ಇರಬೇಕು, ಅಕೇಶನಲ್ ಆಗಬಾರದು. ಆ ಎಲ್ಲ ಕಾರ್ಯದ ಯಶಸ್ಸು ಸಿಗ್ಲಿಕ್ಕೆ ಶುರುವಾತ. ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡ್ರೆ ಬೇರೆ ಯಾರಿಗೂ ಇಲ್ಲದೆ ಇರತಕ್ಕಂಥ ಅನುಕೂಲ ನಮ್ಮಲ್ಲಿದೆ. ಆಸ್ತಿಕ್ಯ ಭಾವನೆ, ದೇವರಲ್ಲಿ ನಂಬಿಕೆ, ದೃಢವಾದ ನಂಬಿಕೆ, ಸ್ಪಷ್ಟವಾದ ಚಿತ್ರ ಇದ್ದು ದೇವರನ್ನು ಆರಾಧನೆ ಮಾಡಲಿಕ್ಕೆ ಅಂತ ಹೊರಟ್ರೆ ಯಶಸ್ಸು ಯಾವಾಗಲೂ ಇರುತ್ತೆ. ಪ್ರಹ್ಲಾದನ ಯಶಸ್ಸು ನೋಡಿ, ಎಲ್ಲರೂ ವಿರುದ್ಧ ಪ್ರಹ್ಲಾದನಿಗೆ. ತಂದೆ ವಿರುದ್ಧ, ತಾಯಿ ವಿರುದ್ಧ, ಗುರುಗಳ ವಿರುದ್ಧ, ಸ್ನೇಹಿತರ ವಿರುದ್ಧ, ಪ್ರತಿಯೊಬ್ಬರು ವಿರುದ್ಧ. ಪ್ರಹ್ಲಾದನ ಯಶಸ್ಸು ಎಷ್ಟು, ನರಸಿಂಹ ದೇವರನ್ನೇ ಕಂಡ. ಎಲ್ಲ ಮೈನಸ್ ಫ್ಯಾಕ್ಟರ್ಸು, ಮುಂದೆ ಒಂದು ಮೇಜರ್ ಫ್ಯಾಕ್ಟರ್ ಅಂದ್ರೆ ದೇವರ ದಯೆ. ಅದರಿಂದ ಎಲ್ಲದನ್ನು ಓವರ್ಕಮ್ ಮಾಡ್ತಾನೆ ಪ್ರಹ್ಲಾದ್. ಇದನ್ನು ಯೋಚನೆ ಮಾಡಿ, ದುರ್ಯೋಧನನಿಗೆ ಎಲ್ಲ ಪ್ಲಸ್ ಪಾಯಿಂಟ್ಗಳು, ಮೈನಸ್ ಗಾಡ್ ಗ್ರೇಸ್ ಎಲ್ಲ ಹಾಳಾಗಿ ಹೋಗ್ತಾನೆ. ತಂದೆ, ತಾಯಿ, ಗುರುಗಳು, ಹಿರಿಯರು ಎಲ್ಲ ಒಳ್ಳೊಳ್ಳೆಯವರು ಇದ್ರು ಆತನಿಗೆ. ಆದರೆ ನಾವು ದೇವರ ದಯೆ ಒಂದಿದ್ದಿಲ್ಲ, ಆದ್ದರಿಂದ ಬರೀ ಹಾಳಾಗಲಿಲ್ಲ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಸಿ ಯಾಸ್ತಿ. ಅವನ ಮನೆಯಲ್ಲಿ ಯಾರಿಗೂ ಒಳ್ಳೆಯದಾಗಲ್ಲ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸರ್ವನಾಶ ಹೊಂದಿಬಿಟ್ರು. ಜಸ್ಟ್ ಕಂಪೇರ್ ಮಾಡಿ. ಇದು ನಾವು ಆಧುನಿಕ ಜಗತ್ತಿನಲ್ಲಿ ಯಾವುದು ಮಿಸ್ ಮಾಡುತ್ತಾರೆ ಅದನ್ನು ನಮ್ಮ ಶಾಸ್ತ್ರ ಒತ್ತಿ ಹೇಳುತ್ತೆ. ದೇವರ ದಯೆಗೆ ಪರಮಾವಧಿಯಾಗಿರ್ತಕ್ಕಂಥ ಬೆಲೆ ಇರೋದರಿಂದ ಹರೆಯರ ಅನುಗ್ರಹ ಉದ್ಧಿತಾಹ, ದೇವರ ದಯೆ ಇಲ್ಲದವರು ಎಂದೂ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದು, ಮಹಾಪ್ರಯತ್ನ ವರ್ಜಿತಾಹ ಜನಾನ ಜಗ್ಗುರುನ್ನತಿ. ಮಹಾಪ್ರಯತ್ನ ಯಾರು ಮಾಡೋದಿಲ್ಲ ಅವರು ಯಶಸ್ಸಿಗೋದಿಲ್ಲ. ಇದು ಕೊನೆಯ ಮಾತು. ಇದು ನಮ್ಮ ಎಚ್ಚರಿ ವಿಜಿಬಲ್ ಆಗಿರ್ತಕ್ಕಂಥ ಒಂದು ಕಾಸ್ಟ್, ವಿಜಿಬಲ್ ಕಾಸ್ಟ್. ಅದರಲ್ಲಿ ಇನ್ವಿಜಿಬಲ್ ಇದು ವಿಜಿಬಲ್. ಪ್ರಾಪರ್ ಎಫರ್ಟ್ಸ್ ಹಾಕ್ಬೇಕು. ದೇವರ ದಯೆ ಇದೆ, ದಿತ್ಯ ವಾಯಿಸುತ್ತೆ ಹೇಳ್ತೇನೆ, ನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ತೇನೆ. ಇದು ಪುಸ್ತಕ ಓದಿ ಹೋಗಿಬಿಟ್ರೆ ನಿತ್ಯ ವಿಷ್ಣು ಸಹಸ್ರನಾಮ ವಾಯಿಸುತ್ತಿ ಪುರಸ್ತೇನೆ ದಿವಸ. ವಿಷ್ಣು ಸಹಸ್ರನಾಮ 100 ಸರ್ತಿ ಹೇಳ್ತೇನೆ, ಬೆಳಿಗ್ಗೆ ಸಾಯಿರ್ತಾನೆ ಇರ್ತೇನೆ. ರ್ಯಾಂಕ್ ಬಂದರೂ ಬರಬಹುದು ಅಂತ ಕೇಳಿದ್ರೆ ಟೆಕ್ಸ್ಟ್ ಬುಕ್ ಯಾವ್ದು ಕೂಡ ಗೊತ್ತಿಲ್ಲ ಅವನಿಗೆ, ಅಷ್ಟರ ಮಟ್ಟಿಗೆ ಪ್ಯಾಸಿವ್. ಟೆಕ್ಸ್ಟ್ ಬುಕ್ ದೇವರ ದಯೆ ಇದೆಯಲ್ಲ ಅಂತ ಹೇಳಿದರೆ ದೇವರೆಂದೂ ಆ ರೀತಿ ಇದ್ದವ್ರು ಹೆಲ್ಪ್ ಮಾಡೋದಿಲ್ಲ. ಪ್ರಾಪರ್ ಎಫರ್ಟ್ ಸಾಕು. ಮಹಾಪ್ರಯತ್ನ ಶಬ್ದಕ್ಕೆ ಪ್ರಯತ್ನ ಅಂದರೆ ಎಫರ್ಟ್, ಮಹಾಶಬ್ದಕ್ಕೆ ಎರಡರ್ಥ. ಗ್ರೇಟ್ ಎಫರ್ಟ್ಸ್, ಪ್ರಾಪರ್ ಎಫರ್ಟ್ಸ್, ಎರಡರ್ಥ ತಗೋಬೇಕಾದ್ರೆ. ಬರೀ ಗ್ರೇಟ್ ಆಗಿದ್ರು ಸಾಲದು, ಬರೀ ಪ್ರಾಪರ್ ಆಗಿದ್ರು ಸಾಲದು. ಪ್ರಾಪರ್ ಸೂಟಬಲ್ ಗ್ರೇಟ್ ಎಫರ್ಟ್ ಹಾಕಿದರೆ ಖಂಡಿತ ಕೆಲಸ ಆಗುತ್ತೆ. ಮನೆ ಕಟ್ಟಬೇಕು ಅಂತೀನಿ ಅಂತ ಹೇಳಿದ, ಮನೆ ತಗೋಬೇಕು ಅನ್ಕೊಂಡಿದ್ದೆ, ಸೇವ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ, ಮನೆ ತಗೋಬೇಕು ಅಂತ ಐಡಿಯಾ ಇದೆ, ಎಷ್ಟು ಸೇವ್ ಮಾಡ್ತೀವಿ ತಿಂಗಳು 10 ರೂಪಾಯಿ ಸೇವ್ ಮಾಡ್ತೀರಿ ಅಂತ ಹೇಳಿದ. ಯಾವ ಜನ್ಮ ಮನೆ ಹಾಕಬೇಕು ಅವನಿಗೆ ಪಾಪ, ಎಂದೆಂದೂ ಮನೆ ಆಗೋ ಚಾನ್ಸಿನ. 10 ರೂಪಾಯಿ ಸೇವ್ ಮಾಡಿದ್ರೆ ಮನೆ ಸಿಗುತ್ತೆ ಅವನಿಗೆ, ಬಾಡಿಗೆ ಮನೆ ಕೂಡ ಸಿಗೋದು ಕಷ್ಟ. ಇದು ಹೋಗಿ ಮನೆ ಬರುತ್ತೆ ಅವನಿಗೆ ಸಾಧ್ಯ ಇದೆ, ಅದು ಪ್ರಾಪರ್ ಎಫರ್ಟ್ಸ್ ಅಲ್ಲ. ನಾನು ತಿಂಗಳು 10,000 ಇದೇ ಸಾವಿರ ಸೇವೆ ಮಾಡಿದ್ರೆ ಸ್ವಲ್ಪ ಅರ್ಥ ಇದೆ, ಅದು 10 ರೂಪಾಯಿಂದ ಆಗೋ ಕೆಲಸ ಅಲ್ಲ. ಪ್ರಾಪರ್ ಎಫರ್ಟ್ಸ್ ಅನ್ನೋದಕ್ಕೆ ಅರ್ಥ ಇಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ 190 ಪಾದ ಜನ ಸೋಲೋದು ಇದರೊಳಗೆ. ಪ್ರಾಪರ್ ಎಫರ್ಟ್ಸ್ ಹಾಕ್ತೇ ಸೋಲ್ತಾರೆ. ಇವತ್ತು ಎಫರ್ಟ್ಸ್ ಎಷ್ಟೇ ಬಟ್ಟೆ ಮುಖ್ಯ ಅಂದರೆ ಅಡುಗೆ ಮಾಡೋದು ಎಷ್ಟು ಮುಖ್ಯನೋ ಬಳಸ್ಕೊಳ್ಳೋದು ಎಫರ್ಟ್ಸ್ ಅಷ್ಟೇ ಮುಖ್ಯ. ಎಲೆನೇ ಇಲ್ಲ, ಏನು ಊಟ ಮಾಡ್ತೀರಿ? ತಟ್ಟೆನೇ ಇಲ್ಲ ಹೊರಡ್ತಲಿಕ್ಕೆ. ಅದು ಅದು ಆಯಿತು, ಬಡಿಸೋಕೆ ಪಾತ್ರೆಗಳೇ ಇಲ್ಲ. ಇಷ್ಟೆಲ್ಲ ಮಾಡ್ದ, ಅದು ಕಲಿಸ್ಕೊಳ್ಳೋ ಕೈ ಹಾಕ್ತಾ ಇಲ್ಲ ಅವನು. ಅದು ಹೇಳ್ತಾರೆ, ಇಂಥ ವ್ಯಕ್ತಿ ಯಾರೇ ಆಗಿದ್ದರೂ ಕೂಡ ಏನೂ ಪ್ರಯೋಜನ ಇಲ್ಲ. ಅವನನ್ನ ಈ ಹುಸಾಶಿತದಲ್ಲಿ ಪ್ರಾಸಾದ ಸಿಂಹ ಅಂತ ಕರೀತಾರೆ. ಪ್ರಾಸಾದ ಸಿಂಹ ಅಂದರೆ ಬೇಲೂರು ಹಳೆ ಬಡ ದೇವಸ್ಥಾನಗಳಲ್ಲಿ ಮುಂದೆ ಸಿಂಹದ ಚಿತ್ರ ಮಾಡಿಟ್ಟಿದ್ದ ಕಲ್ಲಿಂದು ಆ ಥರ. ಆ ಸಿಂಹದ ಚಿತ್ರದಿಂದ ಏನು ಕೆಲಸ ಆಗೋದಿಲ್ಲ. ಅದು ಹೇಳ್ತಾರೆ, ಎಷ್ಟರ ಮಟ್ಟಿ ಕೆಲಸ ಆಗೋದಿಲ್ಲ ಅಂದರೆ ಆ ಸಿಂಹನ ಕಂಡ್ರೆ ಜನ ಓಡೋಗೋದಿಲ್ಲ ಅಲ್ಲ, ಕಾಗೆ ಒಂದು ನೀರು ಕೊಡುತ್ತಂತ ಅದ್ರ ಮೇಲೆ ಕಾಗೆ. ಅಂದರೆ ಏನು ವೀರ್ನೆಸ್ ಅಂತ ಅರ್ಥ. ಪ್ರಾಸಾದ ಸಿಂಹ ಅನ್ನೋ ಪದದಲ್ಲಿ ನಾವೊಂಥರ ಭಯಾನಕವಾದ ದೃಷ್ಟಿಕೋನ ಕೊಡ್ತೇವೆ ಹೊರತು ಸತ್ವನೇ ಇರೋದಿಲ್ಲ ನೋಡಿ. ಅಂಥ ಎಫರ್ಟ್ಸಿಂದ ಪ್ರಯೋಜನ ಆಗೋದಿಲ್ಲ. ಸೊ ನಿಜಾನುಭಾವ, ಹರಿಯ ಅನುಗ್ರಹ, ಮಹಾಪ್ರಯತ್ನ ಇದಿದ್ರೆ ಯಶಸ್ಸು ಖಂಡಿತ. ಇದಿಲ್ಲದೆ ಹೋದರೆ ಯಶಸ್ಸು ಎಂದೂ ಸಾಧ್ಯ ಇಲ್ಲ. ಇವತ್ತು ಹನುಮಂತನಂತ ಯಶಸ್ವಿ ಪುರುಷ ಎಲ್ಲರೂ ಇದ್ದಾನ? ಯೋಚನೆ ಮಾಡಕ್ಕೆ ಬರೋದಿಲ್ಲ. ಒಂಟಿಯಾಗಿ ಸಮುದ್ರ ಲಂಘನ ಮಾಡಿ, ಒಂಟಿಯಾಗಿ ಲಂಕಾದಹನಾದಿ ಮಾಡಿಕೊಂಡು, ಚೂಡಾಮಣಿ ತಂದು ರಾಮದೇವರ ಮುಂದೆ ಇಟ್ಟು ರಾಮದೇವರಿಂದ ಬೆಸ್ಟ್ ಅನ್ಸ್ಕೊಂಡ್ಬಿಟ್ಟಲ್ಲ. ಹನುಮಂತನ ಸಾಧನೆಯ ಮೊದಲ ಸೂತ್ರ ಏನು? ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. ದೇವರನ್ನು ಆರಾಧನೆ ಮಾಡಿ ಮೇಲಿಕ್ಕೆದ್ದು ಪ್ರೋಟಿ ಯಶಸ್ಸಿನೆಲ್ಲ ಗೆದ್ದ ಹನುಮಂತ. ಅದೊಂದು ಬಿಟ್ಟಾಗಿಬಿಟ್ರೆ ಎಲ್ಲ ಕಾರ್ಯವು ಹಾಳಾಗಿ ಹೋಗುತ್ತೆ. ಇವತ್ತು ಆಧುನಿಕರು ಮನಸ್ಸನ್ನು ಕೆಡಿಸೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ದೇವರನ್ನು ನಂಬೇಡಿ, ಯು ಬಿಕಮ್ ಪ್ಯಾಸಿವ್ ಅಂತ ಎಚ್ಚರಿಸ್ತಾರೆ. ದೇವರು ನಂಬಿದ್ರೆ ಪ್ಯಾಸಿವ್ ಆಗ್ತೀರಿ ಅಂತ ಒಂದು ತಲೆ ತುಂಬಿಸಿಬಿಡ್ತಾರೆ. ಆ್ಯಕ್ಚುಲಿ ದೇವರು ನಂಬಿದ್ರೆ ಡೈಲಿ ಆಕ್ಟಿವ್ ಆಗ್ತಾನೆ, ಅದು ಅರ್ಥ ಮಾಡ್ಕೋದು. ದೇವರು ನಂಬಿದ್ರೆ ಪ್ಯಾಸಿವ್ ಆಗೋದಿಲ್ಲ, ಆಕ್ಟಿವ್ ಆಗ್ತಾನೆ. ಪ್ಯಾಸಿವ್ ಆದಾಗ ಒಂದು ಕಾನ್ಸೆಪ್ಟ್ ಆಫ್ ಗಾಡೇ ಸರಿಯಿಲ್ಲ ಅವನಿಗೆ ಅಂತ. ಕಾನ್ಸೆಪ್ಟ್ ಆಫ್ ಗಾಡ್ ತಪ್ಪಾಗಿ ತಿಳ್ಕೊಂಡು ಅವ್ನು ಪ್ಯಾಸಿವ್ ಆಗ್ತಾನೆ ಹೊರತು, ರೈಟಾಗಿ ತಿಳ್ಕೊಂಡ್ರೆ ಅವನು ಆಕ್ಟಿವ್ ಆಗ್ತಾನೆ ಎಂದು ಪ್ಯಾಸಿವ್ ಆಗೋದಿಲ್ಲ. ಇದನ್ನು ಬಹಳ ಯೋಚನೆ ಮಾಡಬೇಕು. ಸರಿಯಾದ ಅರ್ಥದಲ್ಲಿ ಯಶಸ್ವಿ ಪುರುಷ ಆದ್ರೆ ಹನುಮಂತ, ಯಶಸ್ವಿ ಪುರುಷ ಭೀಮಸೇನ, ಯಶಸ್ವಿ ಪುರುಷ ಶ್ರೀಮದ್ ಆಚಾರ್ಯರು, ಯಶಸ್ವಿ ಪುರುಷ ಅರ್ಜುನ. ಅಂಥವರ ಆದರ್ಶವನ್ನ ತಿಳ್ಕೊಂಡು ಬಂದರೆ ಅವ್ರು ಏನೇನು ಮಾಡಿಕೊಂಡ್ರು? ಸಿಂಪಲ್ ಎಕ್ಸಾಂಪಲ್ ನೋಡಿ, ಕೃಷ್ಣ ಕೇಳಿದ, ನಾನು ಬೇಕೋ ನನ್ನ ಸೈನ್ಯ ಬೇಕೋ, ಇಬ್ಬರು ಬಂದಿದ್ದ. ಅರ್ಜುನ ಇದ್ದಾನೆ, ದುರ್ಯೋಧನ ಇದ್ದ. ನಾನು ಬೇಕೋ ನನ್ನ ಸೈನ್ಯ ಬೇಕು. ದುರ್ಯೋಧನ ಗೊತ್ತಿದೆ ಈಗ, ಅರ್ಜುನ ಯಶಸ್ಸು ಬಂತು, ದುರ್ಯೋಧನೆ ಬರಲಿಲ್ಲ. ಯಾತಕ್ಕೆ? ಅರ್ಜುನ ಏನಾರಿಸ್ಕೊಂಡ, ಕೃಷ್ಣ ನೀನು ಬೇಕು. ದುರ್ಯೋಧನ ಏನಾರಿಸ್ಕೊಂಡ, ನಿನ್ನ ಸೈನ್ಯ ಬೇಕು. ಗೊತ್ತಿದೆ ಯಶಸ್ ಯಾರಿಗೆ ಬಂತೀಗ? ಅರ್ಜುನಿಗೆ ಬಂತು, ದುರ್ಯೋಧನೆ ಬರಲಿಲ್ಲ. ಸೊ ಗಾಡ್ ಮೈನಸ್ ಗಾಡ್ ಥಿಂಕ್ ಮಾಡಿದ. ದೇವ್ರ ತಗೊಂಡು ಏನು ಮಾಡಬೇಕು? ನಾನು ಸೈನ್ಯ ಇದ್ರೆ ಸಾಕು. ಇದೆಲ್ಲ ಆಧುನಿಕರ ಕನಸು ಪರಿಕಲ್ಪನೆ ಇಂಥದ್ದೇ. ನಮಗೆ ದೇವರು ಬೇಕಾಗಿಲ್ಲ, ನಾನು ಕಷ್ಟಪಟ್ಟು ದುಡಿತೇನೆ, ಸಂಪಾದನೆ ಮಾಡ್ತೇನೆ, ಯಾವ ದೇವರು ತರ್ತಾನೆ? ಏನು ಪ್ರಯೋಜನ ಇಲ್ಲ. ದುಡಿಬಹುದು, ದುಡ್ಡು ಬರಬಹುದು, ಎಲ್ಲ ಬರಬಹುದು, ಸುಖ ಶಾಂತಿಗಳ ಕಲ್ಪನೆ ಬರೋಕ್ಕೆ ಸಾಧ್ಯವೇ ಇತ್ತು. ಅದನ್ನು ಜಗತ್ತಲ್ಲಿ ಯಾರೂ ಕೊಡೋದಕ್ಕೆ ಬರೋದಿಲ್ಲ, ಭಗವಂತ ಮಾತ್ರ ಕೊಡ್ತಾನೆ. ಮತ್ಪ್ರಸಾದ ಪರಾಂ ಶಾಂತಿಂ ಅಚಿರೇ ನಾಶಿ ಗಚ್ಚತಿ. ಭಗವಂತನ ದಯೆ ಹೊರತು ಸುಖ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಅರ್ಥ ಮಾಡಿಕೊಂಡು ಇಲ್ಲಿ ನಮ್ಮ ಮುಖ್ಯವಾಗಿರ್ತಕ್ಕಂಥ ಇದರ ಸಂದೇಶ, ದೈವಾನುಗ್ರಹದ ಸಂಪಾದನೆ ಯಶಸ್ಸಿನ ಅತ್ಯಂತ ಮೂಲಭೂತವಾದ ಸೂತ್ರ. ದೈವಾನುಗ್ರಹದ ಸಂಪಾದನೆ ಮೂಲಭೂತವಾದ ಯಶಸ್ಸಿನ ಸೂತ್ರ. ಈ ಕಡೆಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಚಿಂತನೆ, ಪ್ರಾಪರ್ ಆಗಿರೋ ಸಿನ್ಸಿಯರ್ ಎಫರ್ಟ್ಸ್ ಹಾಕಬೇಕು. ಪ್ರಾಪರ್ ಎಫರ್ಟ್ಸು, ಸಿನ್ಸಿಯರಿಟಿ, ಪ್ರಾಪರ್ ಎಫರ್ಟ್ಸು, ಗಾಡ್ಸ್ ಗ್ರೇಸ್, ಆ ಮೂರು ಕಂಬೈನ್ ಆದರೆ ಯಶಸ್ಸು ಬಂದೇ ಬರುತ್ತೆ. ಆ ದೃಷ್ಟಿಯಲ್ಲಿ ಅದೆಲ್ಲ ಮಾಡಬೇಕಾದ ಬೇಸಿಕಲಿ ಏನು ಬೇಕೋ, ವಿಲ್ ಪವರ್ ಅಂದ್ರಲ್ಲ, ಅದು ನಿಜಾನುಭಾವ ಅಂತ ಭೀಮಸೇನ ಕರೆದ ನಿಜಾನುಭಾವ. ಅದು ಒಂದು ವಿಲ್ ಪವರ್ ಎರಡು ರೀತಿ ಇರಬೇಕು. ವಿಲ್ ಪವರ್ ಇದೆ, ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಇದೆ, ಅವನಿಗೆ ಆಸಕ್ತಿನೇ ಇಲ್ಲ. ಇವು ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಇದ್ದಾನೆ ಫಸ್ಟ್ ರ್ಯಾಂಕ್ ಅವನು ಪಿ ಯು ಸಿ ಇಲ್ಲಿ ಅಂತ ತಿಳ್ಕೊಬೋಣ. ಅವನಿಗೆ ಮನೆ ಯಾವ ಕೋರ್ಸ್ ಬೇಕೋ ಮನೆ ಮಾಡಿಕೊಡ್ತಾರೆ. ನಾನು ಇದು ಯಾವುದನ್ನು ಓದೋದಿಲ್ಲ, ಮುಗಿದೋಗ್ತಾನೆ, ಇಂಟ್ರೆಸ್ಟೇ ಇಲ್ಲ. ಸೊ ಆಸಕ್ತಿ ಇಲ್ಲದೆ ಹೋದರೆ ಯಾವ ಅಚೀವ್ಮೆಂಟು ಬರೋದಿಲ್ಲ. ಇನ್ನೊಬ್ಬರು ಇದೆ, ನಾನು ಇಂಜಿನಿಯರಿಂಗ್ಗೆ ಸೇರಬೇಕು ಆಸಕ್ತಿ ಇದೆ, ಅವನು ಪಿ ಯು ಸಿ ಆರ್ಟ್ಸ್ ಫೇಲು, ಇಂಜಿನಿಯರಿಂಗ್ ಓದಬೇಕು ಅವನು. ಯೋಚನೆ ಮಾಡಿ, ಫಸ್ಟ್ ಆಫ್ ಆಲ್ ಆರ್ಟ್ಸಲ್ಲಿ ರ್ಯಾಂಕ್ ಬಂದರೂ ಇಲ್ಲ, ಆರ್ಟ್ಸಲ್ಲೂ ಫೇಲ್ ಅವನು, ಇಂಜಿನಿಯರಿಂಗ್ ಓದಬೇಕು. ಇಲ್ಲಿ ಆಸಕ್ತಿ ಇದೆ, ಅರ್ಹತೆಯೇ ಇಲ್ಲ ಅವನಿಗೆ. ಆಸಕ್ತಿ ಇದೆ, ಅರ್ಹತೆಯೇ ಇಲ್ಲ. ಸೊ ಅರ್ಹತೆ ಆಸಕ್ತಿ ಎರಡೂ ಇದೆ ಒಬ್ಬನಿಗೆ. ಅವನಿಗೇನಿಲ್ಲ ಗೊತ್ತಾ? ಮೂರನೇದಾಗಿ ಅರ್ಹತೆ ಆಸಕ್ತಿ, ಮುಖ್ಯವಾಗಿ ಬೇಕಾದದ್ದು ದೇವರ ಅನುಗ್ರಹ. ಅದೇ ಇಲ್ಲ ಅಂದರೆ ಕೆಲಸಕ್ಕೆ ಮೂಡೋದು. ಅನುಗ್ರಹವಾದ ಪ್ರಯತ್ನ ಮೂಲಕ ಬರುತ್ತೆ ಅನುಗ್ರಹ. ಆಸಕ್ತಿ, ಆಸಕ್ತಿ, ಅರ್ಹತೆ ಮತ್ತು ಪ್ರಯತ್ನ ಮೂರು ಸೇರಿದಾಗ ಗಾಡ್ಸ್ ಗ್ರೇಸ್ ಎಂಬುದು ಸಮಾನ ರನ್ನ ಪ್ಯಾರಲ ರನ್ ಆಗ್ತಾನೆ ಇರುತ್ತೆ. ಅದು ಮೂರು ಇದೆ ಅಂದರೆ ದೇವರ ಅನುಗ್ರಹ ಇದೆ ಅಂತಲೇ ಅರ್ಥ. ಮತ್ತು ಯಾವಾಗಲೂ ಬೇಕದು, ಒಂದು ಸ್ಟೇಜಲ್ಲಿ ಎಂಡ್ ಆಗೋದಲ್ಲ. ದೇವರ ಅನುಗ್ರಹಕ್ಕೆ ಎಂಡ್ ಅಂತಿಲ್ಲ, ಯಾವುದೋ ಒಂದು ಸ್ಟೇಜಲ್ಲಿ ಒಂದೊಂದು ಮುಗಿದಲ್ಲಿ ಬಿಡುತ್ತೆ. ದೇವರ ಅನುಗ್ರಹ ಕಾನ್ಸ್ಟೆಂಟ್ ಆಗಿರಬೇಕಾದ್ದರಿಂದ ಅದನ್ನು ಮತ್ತೆ ಹೇಳೋ ಕಾರಣ ಇಲ್ಲ. ಅರ್ಹತೆ, ಆಸಕ್ತಿ, ಪ್ರಯತ್ನ, ಈ ಮೂರು ಸರಿಯಾಗಿರ್ತಕ್ಕಂಥ ಒಂದು ಯಶಸ್ಸಿನ ಮೂಲಭೂತ ಮೂರು ಸೂತ್ರಗಳು. ಮೂಲಭೂತವಾದ ನೂರಾರೆಲ್ಲ ಮೂರಲ್ಲಿ ಸೇರಿಬಿಡುತ್ತೆ. ಎಷ್ಟೇ ಹಿಡಿದ್ರು ಕೂಡ ರೆಡ್ಯೂಸ್ ಮಾಡಿದರೆ ಮೂರಕ್ಕೆ ಸೇರೋಗುತ್ತೆ. ಅರ್ಹತೆ ಬೇಕು, ಆಸಕ್ತಿ ಬೇಕು, ಮತ್ತು ಪ್ರಯತ್ನ ಬೇಕು. ದೈವಾನುಗ್ರಹದ ಹಿಂದೆ ಮೂರು ಕೂಡ ಅವು ಡೆವಲಪ್ ಆಗ್ತಾ ಹೋಗುದು. ಆಮೇಲೆ ಕಮಿಟೆಡ್ ಅಪ್ರೋಚ್ ಬೇಕು. ಕಮಿಟೆಡ್ ಅಪ್ರೋಚ್ ಅಂದ್ರೆ ಏನು? ನಮ್ಮಲ್ಲಿ ಕ್ಯಾಶುವಲ್ ಅಪ್ರೋಚ್ ಅಂದ್ರೆ ಕೆಲಸ ಆಗೋದಿಲ್ಲ, ಕಮಿಟೆಡ್ ಅಪ್ರೋಚ್ ಬೇಕು. ಕ್ಯಾಶುವಲ್ ಅಪ್ರೋಚ್ ಎಲ್ರಿಗೂ ಇರುತ್ತೆ, ಏನು ದೊಡ್ಡದಲ್ಲ. ಕಮಿಟೆಡ್ ಅಪ್ರೋಚ್ ಅಂದ್ರೆ ಸಾಧಿಸಲೇಬೇಕು ಅನ್ನೋ ಛಲ, ಅದನ್ನು ಕಮಿಟ್ಮೆಂಟ್ ಅಂತ ಕರೀತ. ಸಾಧಿಸಲೇಬೇಕು, ಆಗಬೇಕು ಅಂದ್ರೆ ಆಗಬೇಕು. ಕೆಲವರು ಇರ್ತಾರೆ ಪರೀಕ್ಷೆ ಮಾಡಿ ಕಳಿಸ್ಕೊಡ್ತಾರೆ, ಅಂಗಡಿ ಪದಾರ್ಥ ತಗೊಂಡ್ವಾ, ಮಧ್ಯಕ್ಕೆ ಏನ್ ಮಾಡ್ತಾನೆ, ಮೊದಲನೇ ಅವನು ಪೂರ್ತಿ ಪ್ಯಾಸಿವ್ ಅವ್ರು, ಅಂಗಡಿ ತೆಗೆದಿರ್ಲಿಕ್ಕಿಲ್ಲ ಅಂತ. ಅಲ್ಲೇ ನೆಗೆಟಿವ್ ಆಟಿಟ್ಯೂಡ್ ಅವನು, ಅಂಗಡಿ ತೆಗೆದಿರ್ಲಿಕ್ಕಿಲ್ಲ, ತೆಗೆದಿದ್ರು ಕೂಡ ಆ ವಸ್ತು ಬಿದ್ದಿರ್ಲಿಕ್ಕಿಲ್ಲ, ಈ ಥರ ಥಿಂಕ್ ಮಾಡೋನು. ಇನ್ನೊಬ್ಬನು ಅಲ್ಲಿವರೆಗೆ ಹೋಗ್ತಾ ಹೋದೆ, ಟ್ರಾಫಿಕ್ ತುಂಬ ಇತ್ತು, ವಾಪಸ್ ಬಂದುಬಿಟ್ಟೆ, ಆ ಥರ ಅವನು. ಇನ್ನೊಬ್ಬನು ಏನು ಮಾಡ್ತಾನೆ, ಅಂಗಡಿಗೆ ಹೋಗಿ ಕೇಳಿದೆ ಇವಾಗ ಇದು ಬಂದೆ ಅಂದರೂ ಬಂದುಬಿಟ್ಟೆ ಅಂತ ಹೇಳ್ತಾನೆ. ಆದರೆ ತರೋನು ಏನು ಮಾಡ್ತಾನೆ ಗೊತ್ತಾ, ಅದು ಯಾವುದೂ ಇಲ್ಲ, ತರಬೇಕು ಅಂದ್ರೆ ತರಲೇಬೇಕು, ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಬೇಕು, ಇಲ್ಲ ಅಂದ್ರೆ ರಾತ್ರಿ 12 ತರಬೇಕು ಅಂದ್ರೆ ತಂದೇ ತರ್ತೇನೆ. ಆ ಒಂದು ಬದ್ಧತೆ ಇಲ್ಲದೆ ಹೋದರೆ ಯಾವ ಸಾಧನೆ ಮಾಡೋಕ್ಕೂ ಬರೋದಿಲ್ಲ. 99% ಜನ ಗೋಲ್ಡ್ಲೆಸ್ ಲೈಫ್ ಅವರು, ಗೋಲ್ಡ್ಲೆಸ್ ಲೈಫು, ಟೋಟಲಿ ನಾನ್ ಕಮಿಟೆಡ್ ಲೈಫ್ ಟು ಎನಿಥಿಂಗ್. ಒಂದೊಂದು ಕಮಿಟ್ ಆಗಿರೋರು ಯೋಚನೆ ಇಲ್ಲ, ಯಾವುದಕ್ಕೂ ಇಲ್ಲ, ಆದ್ರಾಗಲಿ ಹೋದ್ರೆ ಹೋಗಲಿ ಅಷ್ಟೇ. ಈ ರೀತಿಯಾದ ಬದುಕಿನಿಂದ ಯಶಸ್ಸು ಬರೋದಿಲ್ಲ. ಯಶಸ್ಸಿನಲ್ಲಿ ಯಶಸ್ಸು ಸಾಮಾನ್ಯವಾದ ಯಶಸ್ಸಿನ ಎಷ್ಟೋ ದಿನ ಗಳಿಸಿರಬಹುದು, ಮಹಾ ಯಶಸ್ವಿಗಳು ದಾಖಲೆ ಆಗಿರೋ ಜನಗಳ ಸಂಖ್ಯೆ ತುಂಬ ಕಡಿಮೆ. ಅಧ್ಯಾತ್ಮದಲ್ಲೂ ಕಡಿಮೆ, ರಾಜಕೀಯದಲ್ಲೂ ಕಡಿಮೆ, ಆರ್ಥಿಕದೆಲ್ಲದರಲ್ಲೂ ಕಡಿಮೆ. ಈಗ ಬದ್ಧತೆಯಿಂದ ಹೋಗ್ತಕ್ಕಂಥ ಜನ ಸಿಗೋದಿಲ್ಲ. ಆ ಕಮಿಟ್ಮೆಂಟ್ ಒಂದು ಬೇಕು. ಇನ್ನು ಮುಂದಿನ ಭಾಗವಾಗಿ ಬಹಳ ಮುಖ್ಯವಾಗಿ ಬೇಕಾದದ್ದು ಆ ಸರಿಯಾದ ಅರ್ಹತೆ, ಪ್ರಯತ್ನ ಅಂತ ಹೇಳಲಿಲ್ಲ. ಸರಿಯಾದ ಪ್ರಯತ್ನ ಅಂದ್ರೆ ಏನು? ಅಲ್ಲಿ ಜನ ತಪ್ಪುತ್ತಾನೆ. ಸರಿಯಾದ ಪ್ರಯತ್ನ ಅಂದ್ರೆ ಏನು? ನಾ 10 ರೂಪಾಯಿ ಪ್ರತಿ ತಿಂಗಳು ಹಾಕ್ತೇನೆ, ಅದೆಂತ ಪ್ರಯತ್ನ, ಅದು ಅರ್ಥನೇ ಇಲ್ಲ ಅದರಲ್ಲಿ. 10 ರೂಪಾಯಿ ಎಷ್ಟು ತಿಂಗಳು ಹಾಕಿದ್ರೂ ಪ್ರಯೋಜನ ಇಲ್ಲ, ಆದ್ದರಿಂದ ಸರಿಯಾದ ಪ್ರಯತ್ನ ಅಲ್ಲವೇ ಅಲ್ಲ. ಪ್ರಾಪರ್ ಎಫರ್ಟ್. ಮತ್ತು ರ್ಯಾಂಕ್ ಬರೋ ವಿದ್ಯಾರ್ಥಿ ಬರೀ ಟೆಕ್ಸ್ಟ್ ಬುಕ್ ಓದಿದ್ರೆ ಎಂದೆಂದೂ ರ್ಯಾಂಕ್ ಬರೋದಿಲ್ಲ ಅವರು. ಬೇರೆ ಅನೇಕ ಕಡೆಯಿಂದ ಜ್ಞಾನ ಸಂಪಾದನೆ ಮಾಡ್ತಾ ಹೋಗ್ತಾರೆ, ಅನೇಕ ರೀತಿಯಿಂದ ಮೆಟೀರಿಯಲ್ ಸಪ್ಲೈ ಮಾಡ್ಕೋತಾ ಹೋಗ್ತಾರೆ. ಆಗ ಅವರ ಜ್ಞಾನಕ್ಕೆ ಒಂದು ದಾರ್ಢ್ಯ ಬರುತ್ತೆ. ಆ ದೃಷ್ಟಿಯಿಂದ ನಾವು ಸರಿಯಾದ ಪದ್ಧತಿ, ಸರಿಯಾದ ಒಂದು ರೀತಿ, ಸರಿಯಾದ ಒಂದು ಯೋಜನೆ ಎಲ್ಲ ಹಾಕೋಬೇಕು ಫಸ್ಟ್. ನಾ ಇಷ್ಟೊತ್ತಿ ಈ ಕೆಲಸ ಮಾಡಿಯೇ ಮಾಡ್ತೇನೆ ಪ್ಲಾನ್ ಅದು ಒಂದು. ಮತ್ತು ಅಡಿಗೆಗೆ 12 ಗಂಟೆಗೆ ಅಡಿಗೆ ಆಗಬೇಕು ತಿಳ್ಕೊಂಬೋಣ. ಅದು ಎಷ್ಟೊತ್ತಿಗೆ ಅಡಿಗೆ ಶುರು ಮಾಡೋದು ಯೋಚನೆ, 12 ಗಂಟೆಗೆ ಅಡಿಗೆ ಇಟ್ಟು 12 ಗಂಟೆಗೆ ಅಡಿಗೆ ಸಾಧ್ಯ ಇಲ್ಲ, ಮೊದಲಿಂದ ಯೋಜನೆ ಮಾಡಬೇಕಲ್ಲ. ಮತ್ತು ಅಡಿಗೆ ಮಾಡುವಂತಷ್ಟು ಅಡಿಗೆ ಮಾಡೋದು ದಡ್ಡ ಅಂತಕ್ಕದ್ದು ಎಷ್ಟೆಲ್ಲ ಊಟ ತೀರ್ಮಾನ ಮಾಡೋದು ಫಸ್ಟು. ಮನೆಯಲ್ಲಿ ಅಕ್ಕಿಯೆಲ್ಲ ಉಪಯೋಗ ಒಂದೇ ಸಲ ಉಪಯೋಗಿಸ್ಬಿಟ್ಟೆ ಅಡಿಗೆ ಅಂತೇಳಿ, ಇರೋದೆಲ್ಲ ಒಟ್ಟಿಗೆ ಹಾಕಿಬಿಟ್ಟೆ ಅಡಿಗೆ ಅಂತೇಳಿ. ಅದಲ್ಲ, ಎಷ್ಟು ಜನ ಅಂತ ಗೊತ್ತಿಲ್ಲದೆ ಅಡಿಗೆ ಮಾಡ್ತಾನೆ ಅಂದರೆ ಅಡಿಗೆವನೇ ಅಲ್ಲ ಫಸ್ಟ್ ಆಫ್ ಆಲ್. ಅಡಿಗೆ ಮಾಡಲಿಕ್ಕೆ ಬಂದರೆ ಅಡಿಗೆವನಲ್ಲ, ಎಷ್ಟು ಜನಕ್ಕೆ ಮಾಡಬೇಕು ಅಂತ ಗೊತ್ತಿಲ್ಲದವರು ಅಡಿಗೆವನಲ್ಲ ಫಸ್ಟು. ಯಾವ್ಯಾವ ಪದಾರ್ಥ ಎಷ್ಟೆಷ್ಟಕ್ಕೆ ಉಪಯೋಗಿಸ್ಬೇಕು, ಮತ್ತೆ ಉಳಿಸಬಾರದು, ನಮ್ಮಲ್ಲಿ ಆ ಪದ್ಧತಿನೇ ಇಲ್ಲ. ಉಳಿಸಬಾರದು, ಕೆಡಿಸಬಾರದು. ಉಳಿಸಬಾರದು ಒಂದು, ಕೆಡಿಸಬಾರದು ಒಂದು, ಸಾಲದೆ ಬರಬಾರದು ಒಂದು, ಮತ್ತೆ ಉಳಿಸಬಾರದು ಕಡಿಮೆ ನೆನಪು ಮಾಡಿಬಿಟ್ಟು ಅದು ಸರಿಯಲ್ಲ. ಆ ರೀತಿ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ದೊಡ್ಡ ಟೆಕ್ನಿಕ್ ಅದು. ಬಹಳಷ್ಟು ಜನ ಸೋತು ಬಿಡ್ತಾರಲ್ರಿ, ಒಂದರಲ್ಲ ಒಂದರಲ್ಲಿ ಸೋಲ್ತಾರೆ. ಅದು ಮೊದಲಿಂದ ಪ್ಲಾನ್ ಮಾಡಬೇಕಾದ್ರೆ ಎಷ್ಟು ಜನ ಇದ್ದಾರೆ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಇಂಟ್ರಾಸ್ಪೆಕ್ಷನ್ ಒಂದು ಬೇಕು. ಇಂಟ್ರಾಸ್ಪೆಕ್ಷನ್ ಇಲ್ದ ನೀವು ಯಾವುದೋ ಕನೆಕ್ಟ್ ಮಾಡ್ಕೊಳ್ಳೋದು ಬರೋದಿಲ್ಲ. ಆಮೇಲೆ ಸ್ಲೋಗನ್ ಏನು ಗೊತ್ತಾ, ಫರ್ಗೆಟ್ ದಿ ಫೇಲ್ಯೂರ್ ಅಂತ ಹೇಳ್ತಾರೆ. ಫೇಲ್ ಆಗಿದ್ದರೆ ಮರ್ತುಬಿಡಿ, ಅದನ್ನು ಫ್ರೆಶ್ ಶುರು ಮಾಡಿ ಅಂತ ಹೇಳ್ತಾರೆ. ಮರ್ತುಬಿಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಮತ್ತೆ ಫೇಲ್ ಆಗ್ತಾನೆ ಅಷ್ಟೇ. ಫೇಲ್ ಆಗಿದ್ದು ಮರಿಬಾರದು, ಯಾರಾದರೂ ಸೋಲ್ತಾಗ ಅಂತಾರಲ್ಲ, ಸೋತಾಗಲ್ವೇ, ಫರ್ಗಾಟ್ ಅಂತ ಹೇಳಿಬಿಡ್ತಾರೆ. ಸೊ ಹಾಗೇನು ಇವ್ರು ಫೇಲ್ ಅಂತ ಅರ್ಥ. ಫರ್ಗೆಟ್ ಮಾಡಬಾರದು, ಡೆಸ್ಪರೇಟ್ ಆಗಬಾರದು. ಫರ್ಗೆಟ್ ಆಗೋದು ಬೇರೆ, ಡೆಸ್ಪರೇಟ್ ಆಗೋದು ಬೇರೆ. ಫೇಲ್ಯೂರ್ ಅಂದ್ರೆ ಡೆಸ್ಪರೇಟ್ ಆಗಬೇಡ, ಬಟ್ ಮರಿಬೇಡ ಅದನ್ನು. ಯಾತಕ್ಕೆ ಫೇಲ್ ಆದ ಅಂತ ಗೊತ್ತಿದ್ರೆ ಅದನ್ನು ಅವಾಯ್ಡ್ ಮಾಡೋಕೆ ಬರುತ್ತಾನೆ. ಫೇಲ್ ಆಗಿದ್ದ ಕಾರಣ ಗೊತ್ತಿರಬೇಕಲ್ಲ, ಅದನ್ನು ಮರೆತುಬಿಟ್ರೆ ಕಾರಣ ಸಹಜ ಎಲ್ಲ ಮರೆತುಬಿಟ್ಟಿರ್ತಾರೆ. ಆಮೇಲೆ ಅಡಿತಿ ಮರಿಬಾರದು, ಡೆಸ್ಪರೇಟ್ ಆಗೋ ಅಂಶವನ್ನು ಮಾತ್ರ ಬಿಟ್ಟು ಫೇಲ್ ಆಗಿದ್ದು ಇದಕ್ಕೋಸ್ಕರ ಆದ್ದರಿಂದ ಅದನ್ನು ರೆಕ್ಟಿಫೈ ಮಾಡಿಕೊಂಡ್ರೆ ಪಾಸ್ ಆಗಿಬಿಡುತ್ತೆ. ಸೊ ಫೇಲ್ಯೂರ್ ಎಂಬುದು ಸಕ್ಸಸ್ಸಿಗೆ ಒಂದು ಮೆಟ್ಲು ಎಂಬುದು ಕರೆಕ್ಟೇ, ಬಟ್ ಬರೀ ಫೇಲ್ಯೂರ್ ಆಗ್ತಾ ಇದ್ದ ದೇವರಾಣಿ ಮೆಟ್ಲಾಗೋದಿಲ್ಲ. ಅದು ರೆಕ್ಟಿಫೈ ಮಾಡಿಕೊಂಡ್ರೆ ಮಾತ್ರ ಮೆಟ್ಲಾಗುತ್ತೆ ಹೊರತು ಎಂದೂ ಸಾಧ್ಯ ಇಲ್ಲ. ಇವತ್ತು ಬಹಳಷ್ಟು ಜನ ತಪ್ಪು ಮಾಡ್ಕೋತಾರೆ. ನಮ್ಮ ಫ್ರೆಂಡ್ ಇದ್ದ, ಅವನು ಸಾಮಾನ್ಯವಾದ ಒಂದು ಅಂಕಲ್ ಬುದ್ಧಿವಂತ, ಭಾರಿ ದಡ್ಡನೇನೂ ಅಲ್ಲ. ಆ ಇಂಟರ್ಮೀಡಿಯೇಟ್ ಇದ್ದ ಕಾಲ ಅದು, ಇಂಟರ್ಮೀಡಿಯೇಟ್ ಫೇಲ್ ಆಗಿಬಿಟ್ಟ, ಇಂಟರ್ಮೀಡಿಯೇಟ್ ಜೂನಿಯರ್ನಲ್ಲೇ ಫೇಲ್ ಆಗಿಬಿಟ್ಟ. ಆಗ ಭಾರಿ ಇದಾಯಿತು ಅವನಿಗೆ, ಹಠ ಹಿಡಿದ, ಇಷ್ಟು ಚೆನ್ನಾಗಿ ಓದಿ ಇವತ್ತೆ ಸೆಪ್ಟೆಂಬರ್ ಕೂತ್ಕೊಂಡ ಮತ್ತೆ ಸೆಪ್ಟೆಂಬರ್ ಫಸ್ಟ್ ರ್ಯಾಂಕ್ ಬಂದ ಅವನು. ಅಲ್ಲಿಂದ ತ್ರೋತ್ ಎಮ್ಮಿವರೆಗೂ ಫಸ್ಟ್ ರ್ಯಾಂಕ್ ಮತ್ತೆ ಎಲ್ಲೆಲ್ಲೋ ಅವ್ನು ಕೇಳಿಕೊಂಡು ಹೇಳಕ್ ಹೋಗಲಿಲ್ಲ. ಅದು ಅರ್ಥ ಮಾಡ್ಕೊಂಡು, ಯಾತಕ್ಕೆ ಫೇಲ್ ಆದೆ ಅಂದ್ರೆ ಅರ್ಥ ಮಾಡ್ಕೊಂಡ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದ್ದ, ಯಾವುದೋ ಇದರಿಂದ ಅವನು ಬಿಟ್ಟುಬಿಟ್ಟಿದ್ದ. ಆ ತಪ್ಪು ಮಾಡಬಾರ ಸಂಕಲ್ಪ ಮಾಡಿದ, ಕೊನೆಯವರೆಗೂ ಅದೇ ರೀತಿಯಲ್ಲಿ ಹೋಗ್ತಾ ಇತ್ತು. ಇದು ಫೇಲ್ ಆಗೋ ಅರ್ಥ ಇದೆ ಅಂಥವ್ರು ಫೇಲ್ ಆದರೆ ಅದು ಯಾಕೆ ಅವ್ರು ಫೇಲ್ ಆಗಿದ್ದು ಕಾರಣ ಇಟ್ಕೊಂಡು ಅದು ಎಂದೂ ಆಗಬಾರ್ದು ಹೆಸರು ಇಟ್ಕೊಂಡಿದ್ದ. ಪೆಟ್ರೋಲಿಂದ ಹೋಗಿರ್ತಾರೆ, ಅರ್ಧದಾಗ ಪೆಟ್ರೋಲ್ ಆಗೋಗ್ಬಿಟ್ಟಿರುತ್ತೆ, ನೆಕ್ಸ್ಟ್ ಟೈಮ್ ಯೋಚನೆ ಮಾಡಲ್ಲ. ಈ ರೀತಿ ಆಗಬಾರ್ದು ಅಂತ ಈ ನಮ್ಮ ಆ ಮಿಸ್ಟೇಕ್ ಎಂದೂ ಆಗಬಾರ್ದು. ಆ ರೀತಿ ಮಾಡಿಕೊಂಡ್ರೆ ಕರೆಕ್ಟು. ಒಂದ್ಸರಿ ತಕ್ಷಣ ಬರೋಲ್ಲ, ಹತ್ತು ಮೂರು ಸರ್ತಿ ಮತ್ತೆ ತಪ್ಪು ಮಾಡಿದ ಎಷ್ಟೋದನ ಇರುತ್ತೆ. ಯಾವಾಗ ಪೆಟ್ರೋಲ್ ಆಗಿ ಎಷ್ಟು ಅಂತಿರ್ತಾರೆ, ಮತ್ತೆ ಒಂದ್ಸರಿ ತಂದ್ರೆ ಅರ್ಥ ಇದೆ. ಯಾವಾಗ ಅಂತಿದ್ರೆ ಬುದ್ಧಿನೇ ಇಲ್ಲ ಅಂತ ಆಗುತ್ತೋ ಇಲ್ಲೋ, ಅವ್ರಿಗೆ ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಇವತ್ತು ಹೋಗ್ಲಿಕ್ಕೆ ಎಷ್ಟು ಬೇಕು, ಬರಲಿಕ್ಕೆ ಎಷ್ಟು ಬೇಕು, ಎಷ್ಟೊತ್ತಾಗುತ್ತೆ, ಇದೆಲ್ಲ ಡ್ರೈವರ್ ಕೆಲಸ ಅದು. ಇವ್ರು ಹೇಳೋದಿಲ್ಲ ಅದನ್ನ. ಆ ರೀತಿ ಮಾಡಿಕೊಂಡ್ರೆ ಒಟ್ಟು ಕೆಲಸ ಇಂಪಾರ್ಟೆಂಟ್ ಕೆಲಸ ಮಿಸ್ ಆಯ್ತು ಅಂದ್ರೆ ಒನ್ ಫಾರ್ ಆಲ್ ಗಾನರ್. ಯಾವುದು ಪೇಷಂಟ್ ನೋಡ್ಬೇಕಾದ್ರೆ ಡಾಕ್ಟ್ರ್ ರೀತಿ ಮಾಡಿಕೊಂಡ್ರೆ ಪೇಷಂಟ್ ರೀತಿ ಏನಾಗಬೇಕು, ಇಂಟರ್ವ್ಯೂಗೆ ಹೋಗೊಂಡು ರೀತಿ ಮಾಡಿಕೊಂಡ್ರೆ ಅವನ ಕೆಲಸ ಏನಾಗಬೇಕು, ಅದು ಸರಿಯಲ್ಲ. ಸೊ ಈ ಥರ ಯೋಚನೆ ಮಾಡಿದರೆ ಇಂಪಾರ್ಟೆನ್ಸ್ ಆಫ್ ದಿ ವರ್ಕ್ ಅನ್ನು ಡಿಫೈನ್ ಮಾಡ್ಕೋಬೇಕು ಫಸ್ಟ್. ಇಂಪಾರ್ಟೆನ್ಸ್ ಆಫ್ ದಿ ವರ್ಕ್. ಕೆಲವು ವರ್ಕ್ ಗೊತ್ತಾ ಪೋಸ್ಟ್ಪೋನ್ ಮಾಡಿದ್ರೆ ಬರುತ್ತೆ, ಕೆಲವು ಪೋಸ್ಟ್ಪೋನ್ ಮಾಡಲಿಕ್ಕೆ ಬರೋದಿಲ್ಲ. ಕೆಲವು ಪೋಸ್ಟ್ಪೋನ್ ಮಾಡಬೇಕಾದಿರುತ್ತೆ, ಪೋಸ್ಟ್ಪೋನ್ ಮಾಡಬಾರದಿರುತ್ತೆ. ಪೋಸ್ಟ್ಪೋನ್ ಮಾಡಬಾರದನ್ನ ನಾವು ಮಾಡಲಿಕ್ಕೆ ಹೋಗಲೇಬಾರ್ದು, ಆಗಲೇಬೇಕು. ಕೆಲವೊಂದು ಮಾತ್ರ ಬಿಡಬೇಕು. ಅದು ಕೆಲವರು ಏನು ಮಾಡ್ತಾರೆ, ಅಲ್ಲಿ ಮತ್ತೆ ಫೇಲ್ ಆಗ್ತಾರೆ. ಅನ್ಇಂಪಾರ್ಟೆಂಟನ್ನು ಕೇರ್ಫುಲ್ ಮಾಡ್ತಾರೆ, ಬರೆಯೋ ಸರಿ ಬರೋದಿಲ್ಲ. ನೀಟಾಗಿ ಟ್ಯಾಗ್ ಕಟ್ಟೋದೆಲ್ಲ ಫಸ್ಟ್ ಕ್ಲಾಸ್ ಮಾಡ್ತಿರ್ತಾರೆ. ಬಾ ಟ್ಯಾಗ್ ಕಟ್ಟೋದು ಇದು ಮಾಡೋದು ಏನು ವಂಡರ್ಫುಲ್ ಮಾಡಿರ್ತಾರೆ, ಅವಳಿಗೆಲ್ಲ ಖಾಲಿ. ಇನ್ನೊಬ್ಬರು ಬರೆದಿರ್ತಾನೆ ಪಾಪ, ಇನ್ನು ಮುಂದೆ ಜೋಡಿಸಿರ್ತಾನೆ ಮಹಾನುಭಾವ. ಏನು ಎಡ್ಮಿನಿಸ್ಟ್ರೇಷನ್ ಸರಿ ಎಕ್ಸಾಮ್ ಅಲ್ಲಿ ತೋರಿಸಿದ್ರು, ಹಿಂದಿನ ಲೆಟ್ರ ನೋಡಿದ್ದು ಅಭ್ಯಾಸ ಇದೆ. ಎಕ್ಸಾಮ್ ಸರಿಯಾದ ಆರ್ಡರ್ನೇ ಜೋಡಿಸೋದಿಲ್ಲ, ಅಷ್ಟಾಪಡಿ ಸೀರಿಯಸ್ ಬರೆಯೋದ್ರವರಿಗೆ. ಇವನು ಹುಚ್ಚನೆ, ಅವನು ಬರೆದಿದ್ದಾಗ ಆರ್ಗನೈಸ್ ಮಾಡಕ್ಕೆ ಬರ್ತಾ ಇಲ್ಲ, ಇವನು ಬರದೇ ಇಲ್ಲ ಆರ್ಗನೈಸ್ ಮಾಡಕ್ಕೆ ಬರ್ತಾ ಇದೆ. ಇವನು ಇಬ್ಬರು ಪ್ರಯೋಜನ ಇಲ್ಲ, ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಎಕ್ಸಾಮ್ ಹಾಲ್ ನೋಡಿದ್ರೆ ಬರಬೇಕಾದ್ರೆ ಸರಿಯಾಗಿ ಹೋಗೋದು ಕೌಂಟ್ ಆಗುತ್ತೆ, ಕ್ವಶನ್ಸ್ ಓದ್ಕೋದು ಕೌಂಟ್ ಆಗುತ್ತೆ, ಬರೆಯೋದು ಕೌಂಟ್ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಕೌಂಟ್ ಆಗುತ್ತೆ. ಮತ್ತೆ ಒಂದೇ ಪ್ರಶ್ನೆಗೆ ತ್ರೀ ಅವರ್ಸ್ ಫಸ್ಟ್ ಕ್ಲಾಸ್ ಆನ್ಸರ್ ಬರಲ್ಲ, ಒಂದೇ ಪೇಪರ್ ಎಲ್ಲ ಆಲ್ ಓವರ್ ವಾಟಿ ನೋಟ್ಸ್ ಬರೆದ್ಬಿಟ್ಟ. ಕೊನೆ ನೋಡಿದ್ರೆ ಮ್ಯಾಕ್ಸಿಮಮ್ ಕೊಟ್ಟು 20 ಮೇಲೆ ಕೊಡೋಕ್ಕೆ ಸಾಧ್ಯ ಇದೆ, ಇರೋದೇ 20 ಮಾರ್ಕ್ಸ್. ಅದಕ್ಕೆ ಏನು ಕೊಟ್ಟರು ಕೂಡ ತಡಿಕೆಲ್ಲ ಬರೋದಿಲ್ಲ, ಅಲ್ಲೇ ರೇಜನ್ ಸೋತ್ಬಿಡ್ತ. ಇನ್ನೊಬ್ಬನು ಏನು ಮಾಡ್ತಾನೆ, ಆರನ್ನೂ ಬರೀತಾನೆ, ಆನ್ಸರ್ ಎನಿಸ್ ಆರನ್ನೂ ಬರೀತಾನೆ, ಎಲ್ಲ 35-40% ತರ್ತಾನೆ, ಪಾಸ್ ಆಗಿರ್ತಾನೆ. ಇವರು ಒಂದನ್ನೇ ಪರ್ಫೆಕ್ಟ್ ಆಗಿ ಬರೋದು ಸ್ವಲ್ಪ ಬಂದ್ರ ಶ್ರೀಗಳು ಬಂದಿದ್ದಾರೆ ಎಲ್ಲ ಕೂಡ ಇರ್ತಾನೆ.